केशो पंच नमो यारो सव पावपणासनो मंगलानं च सव्वेशिं पढ़मं हवै मंगलम् पढ़मं हवै मंगलम् पंच परमेष्टि भगवान की अहिंसा परमो धर्म की आचार्य गुरुवर विद्यासागर मुनि महाराज की ಜೈನಾಗಮ ಪ್ರವೇಶದ ನಾಲ್ಕನೇ ಅಧ್ಯಾಯದಲ್ಲಿ ಸಾಧು ಪರಮೇಷ್ಠಿಗಳ ಪ್ರಕರಣ. ನಾಲ್ಕು ಪರಮೇಷ್ಠಿಗಳ ಪ್ರಶ್ನೋತ್ತರಗಳು ಮುಗಿದಿವೆ. ಇನ್ನು ಸಾಧು ಪರಮೇಷ್ಠಿಗಳನ್ನು ಅರ್ಥ ಮಾಡಿಕೊಳ್ಳೋಣ. ಯಾರನ್ನು ಸಾಧು ಪರಮೇಷ್ಠಿಗಳೆನ್ನುತ್ತಾರೆ? ಏ ಬಿಗಡಾಸಿದೆ, ಏನ್ ಮಾಡ್ಕಿದೆಯಲ್ಲಿ, ಮೊದಲು ಸರಿ ಇತ್ತು. ಯಾರನ್ನು ಸಾಧು ಪರಮೇಷ್ಠಿಗಳೆನ್ನುತ್ತಾರೆ? ಎಲ್ಲಾ ತರದ ಆರಂಭ ಪರಿಗ್ರಹರಹಿತರಾಗಿ ಪೂರ್ಣ ನಗ್ನ ಮುದ್ರೆಯನ್ನು ಧಾರಣೆ ಮಾಡಿ ರತ್ನತ್ರಯದ ಅಭ್ಯಾಸ ಮಾಡುವ ಮುನಿಗಳನ್ನೇ ಸಾಧು ಪರಮೇಷ್ಠಿಗಳೆನ್ನುತ್ತಾರೆ. ಎಲ್ಲಾ ತರದ ಆರಂಭ, ಆರಂಭ ಕ್ರಿಯೆಗಳು ಯಾವ್ಯಾವು? ಯಾವ ಕ್ರಿಯೆಗಳನ್ನು ಮಾಡುವಾಗ ಹಿಂಸೆಯಾಗುತ್ತದೆಯೋ, ಜೀವಿಗಳ ಪ್ರಾಣಘಾತವಾಗುತ್ತದೆಯೋ, ಅಂಥ ಎಲ್ಲ ಕ್ರಿಯೆಗಳು ಆರಂಭದ ಕ್ರಿಯೆಗಳು. ಉದಾಹರಣೆಗೆ ಮನೆ ಜಾಡಿಸುವುದು, ಮನೆ ಗುಡಿಸುವುದು, ಬರ್ತನ ಸ್ವಚ್ಛ ಮಾಡುವುದು, ಬಟ್ಟೆಗಳನ್ನು ಸ್ವಚ್ಛ ಮಾಡುವುದು, ಹೊಲದ ಕಾರ್ಯಗಳನ್ನು ಮಾಡುವುದು ಇತ್ಯಾದಿ. ಈ ಎಲ್ಲ ಕಾರ್ಯಗಳು, ವಾಹನವನ್ನು ಚಲಿಸುವುದು, ವಾಹನದ ಮೇಲೆ ಕೂತ್ಕೊಂಡು ಹೋಗುವುದು, ಇದೆಲ್ಲವೂ ಆರಂಭದ ಕಾರ್ಯ. ಇಂಥ ಆರಂಭ ಅಂದರೆ ಹಿಂಸಾ ಕ್ರಿಯೆಗಳು ಎಲ್ಲಿಯವರೆಗೆ ಇರಬಹುದು? ಎಲ್ಲಿಯ ತನಕ ಜೀವ ಪರಿಗ್ರಹಧಾರಿಯಾಗಿದೆಯೋ ಅಲ್ಲಿ ತನಕ ಆರಂಭದ ಕ್ರಿಯೆಗಳನ್ನು ಮಾಡ್ತಾ ಇರಬಹುದು. ಪರಿಗ್ರಹರಹಿತರಾಗಿ, ಆರಂಭದಿಂದ ರಹಿತರಾಗಿ ಮತ್ತು ಪರಿಗ್ರಹದಿಂದ ರಹಿತರಾಗಿ ಪೂರ್ಣ ನಗ್ನ ಮುದ್ರೆಯನ್ನು ಧಾರಣೆ ಮಾಡಿ, ದಿಗಂಬರಾವಸ್ಥೆಯನ್ನು ಹೊಂದಿ ರತ್ನತ್ರಯದ ಅಭ್ಯಾಸವನ್ನು ಮಾಡುವಂತಹ ಮುನಿಗಳಿಗೇನೆ ಸಾಧು ಪರಮೇಷ್ಠಿಗಳು ಎಂದು ಹೇಳಬೇಕು. ಎಲ್ಲಿ ಕೂತ್ಕೊಂಡಿದ್ದಾರು? ಆವಾಜ್ ಬರ್ಕೈತಿ ಹಿಂದಿಂದ. ಸಾಧು ಪರಮೇಷ್ಠಿಗಳಿಗೆ ಎಷ್ಟು ಮೂಲ ಗುಣಗಳಿವೆ? ಸಾಧು ಪರಮೇಷ್ಠಿಗಳಿಗೆ 28 ಮೂಲ ಗುಣಗಳು ಇವೆ. 5 ಮಹಾವೃತಗಳು, 5 ಸಮಿತಿಗಳು, 5 ಇಂದ್ರಿಯ ವಿಜಯ, 6 ಅವಶ್ಯಕ ಕರ್ತವ್ಯಗಳು, 7 ಶೇಷ ಗುಣಗಳು. ಈ ರೀತಿ 28 ಮೂಲ ಗುಣಗಳಿವೆ. ಯಾರಿಗೆ? ಸಾಧು ಪರಮೇಷ್ಠಿಗಳಿಗೆ. ಇವುಗಳ ವಿಸ್ತಾರವನ್ನು ಮುಂದೆ ಹೇಳಿದ್ದಾರೆ. ಪಂಚ ಮಹಾವೃತ ಸಮಿತಿ ಪಂಚ ಪಂಚೇಂದ್ರಿಕಾರೋದ್ ಷಡ್ ಆವಶ್ಯಕ ಸಾಧುಗುಣ್ ಸಾತ್ ಶೇಷ ಅವಬೋಧ. ಮಹಾವೃತಗಳೆಂದರೇನು, ಇವುಗಳು ಎಷ್ಟು ಇವೆ, ಮಹಾವೃತದ ಲಕ್ಷಣ, ಯಾವುದಕ್ಕೆ ಮಹಾವೃತ ಎನ್ನಬೇಕು, ಅವುಗಳ ಸಂಖ್ಯೆಯಷ್ಟು, ಅವು ಎಷ್ಟು ಪ್ರಕಾರ ಮತ್ತು ಅದರ ಲಕ್ಷಣೇನು. ಹಿಂಸೆ, ಸುಳ್ಳು, ಕಳತನ, ಕುಶೀಲ, ಪರಿಗ್ರಹ, ಈ ಐದು ಪಾಪಗಳನ್ನು ಮನವಚನ ಕಾಯ ಮತ್ತು ಕೃತಕಾರಿತ ಅನುಮೋದನೆಗಳಿಂದ ಜೀವನ ಪರ್ಯಂತ ತ್ಯಾಗ ಮಾಡುವುದು ಮಹಾವ್ರತವೆನಿಸುತ್ತದೆ. ಮಹಾವ್ರತಗಳಿಗೆ ಐದು ಭೇದಗಳಿವೆ. ಅಹಿಂಸಾ ಮಹಾವ್ರತ ಷಟ್ಕಾಯ ಜೀವಗಳ ಹಿಂಸೆ ಹಾಗೂ ರಾಗದ್ವೇಷಗಳ ತ್ಯಾಗ ಮಾಡುವುದು. ಮೊದಲನೇ ಪಾಪ ಯಾವುದು? ಹಿಂಸೆ. ಹಿಂಸೆಯನ್ನು ತ್ಯಾಗ ಮಾಡುವುದೇ ಅಹಿಂಸಾ ಮಹಾವ್ರತ. ಲಕ್ಷ ಕೊಡೋರು ಲಕಡಿ ನಾನು ಕೂತ್ಕೊಂಡು ಬಿಡವರು. ಯಾರು ಹೋದ್ರೆ ನೀವು ಹೋಗೋದಿಲ್ಲ. ಪಾಪಗಳು ಐದು: ಹಿಂಸೆ, ಅಸತ್ಯ, ಕಳವು, ಕುಶೀಲ ಮತ್ತು ಪರಿಗ್ರಹ. ಈ ಪಂಚಪಾಪಗಳನ್ನು ಜೀವನ ಪರ್ಯಂತ ಆಜೀವನ ಪರ್ಯಂತ ತ್ಯಾಗ ಮಾಡುವುದು ಅಹಿಂಸಾ ಮಹಾವ್ರತ. ಅಂದರೆ ಐದು ಮಹಾವ್ರತಗಳನ್ನು ಪಾಲಿಸುವುದು ಕೂಡ ಅಹಿಂಸೆ, ಸತ್ಯ ಮಾತನಾಡುವುದು ಅಹಿಂಸೆ, ಅಸತ್ಯ ಮಾತನಾಡುವುದು ಹಿಂಸೆ. ಅಚೌರ್ಯ ಮಹಾವ್ರತ ಪರವಸ್ತುಗಳನ್ನು ಗ್ರಹಣ ಮಾಡದಿರುವುದು ಅಚೌರ್ಯ ಮಹಾವ್ರತ. ಸತ್ಯ ಮಹಾವ್ರತ ಅಸತ್ಯ, ಕಟು ಹಾಗೂ ಇತರರನ್ನು ನೋಯಿಸುವ ವಚನಗಳ ತ್ಯಾಗ ಮಾಡುವುದು ಸತ್ಯ ಮಹಾವ್ರತ. ಸತ್ಯ ಮಹಾವ್ರತದಲ್ಲಿ ಏನೇನು ಮಾಡಬೇಕು? ಅಸತ್ಯದ ವಚನಗಳನ್ನು ತ್ಯಾಗ ಮಾಡಬೇಕು, ಕಟು ಶಬ್ದಗಳನ್ನು ತ್ಯಾಗ ಮಾಡಬೇಕು, ಇತರರನ್ನು ನೋಯಿಸುವಂತಹ ವಚನಗಳನ್ನು ಮಾತನಾಡಬಾರದು ಅನ್ನುವುದೇ ಸತ್ಯ ಮಹಾವ್ರತ. ಪರವಸ್ತುಗಳನ್ನು ಗ್ರಹಣೆ ಮಾಡದಿರುವುದು ಅಚೌರ್ಯ ಮಹಾವ್ರತವು. ಪರವಸ್ತು ಅಂದರೆ ಬೇರೆ ವಸ್ತು. ಪರವಸ್ತು ಅಂದರೆ ಪರರ ವಸ್ತು ಅಂತಲ್ಲ, ಬೇರೆ ವಸ್ತು. ಆತ್ಮನನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥ ಇದು ಪರ. ಅದು ಪರರದ್ದು ಅಲ್ಲ ಮತ್ತು ನಮ್ಮದು ಅಲ್ಲ. ಪರವಸ್ತು ಪರರದ್ದು ಅಲ್ಲ, ನಮ್ಮದು ಅಲ್ಲ. ಪರವಸ್ತು ಪರವಸ್ತು. ಪರವಸ್ತುವನ್ನು ನಮ್ಮದು ಅನ್ನುವುದು, ಪರವಸ್ತುವನ್ನು ನನ್ನದು ಅನ್ನುವುದೇ ಚೋರಿ. ಇದು ಚೋರಿ. ಚೋರಿ ಅಂದ್ರೆ ಯಾರದ್ರ ಒಂದು ವಸ್ತು ಎತ್ಕೊಂಡು ಬರೋದು ಚೋರಿ ಅಲ್ಲ. ಯಾವುದು ಆತ್ಮ ಅಲ್ಲವೋ ಮತ್ತು ಬೇರೆಯಾದ ವಸ್ತು ಇದೆಯೋ ಅದನ್ನು ಸ್ವೀಕಾರ ಮಾಡುವುದು, ಗ್ರಹಣೆ ಮಾಡುವುದೇ ಚೋರಿ. ಶರೀರ ಅಂದರೆ ಆತ್ಮ ಅಲ್ಲ. ಏನು ಆತ್ಮ ಅಲ್ಲ, ಶರೀರ ಪುದ್ಗಲ ಪರಮಾಣುಗಳಿಂದ ನಿರ್ಮಿತವಾದ ಒಂದು ಬೇರೆ ವಸ್ತು, ಆತ್ಮ ಚೇತನ ವಸ್ತು. ನಾನು ಅಂದರೆ ಯಾರು? ಚೇತನ ವಸ್ತು. ಮತ್ತು ಪರ ಅಂದರೆ ಯಾವುದು? ಅಚೇತನ ವಸ್ತು. ಶರೀರ ಪರವಸ್ತು, ಅಚೇತನ ವಸ್ತು. ಈ ಅಚೇತನ ವಸ್ತುವನ್ನ, ಶರೀರನ್ನ ನನ್ನದು ಅನ್ನುವುದು, ಅಥವಾ ಇದರ ರಚನೆಗಾಗಿ ಆತ್ಮ ಪುದ್ಗಲ್ ಪರಮಾಣುಗಳನ್ನು ಸ್ವೀಕಾರ ಮಾಡಿ ಗ್ರಹಣ ಮಾಡಿ ಶರೀರವನ್ನು ರಚನೆ ಮಾಡಿಕೊಳ್ಳುತ್ತೆ. ಇದು ಚೋರಿ ಆಯಿತು. ಪರವಸ್ತುಗಳನ್ನು ಗ್ರಹಿಸುವುದೇ ಚೋರಿ. ಇದು ಚೋರಿ ಆಯಿತು. ಕರ್ಮಗಳು ಎರಡು ಪ್ರಕಾರ, ಪುಣ್ಯಕರ್ಮ ಪಾಪಕರ್ಮ. ಪುಣ್ಯಕರ್ಮವೂ ಪುದ್ಗಲ, ಪಾಪಕರ್ಮವೂ ಕೂಡ ಪುದ್ಗಲ. ಎರಡೂ ಪ್ರಕಾರದ ಪುದ್ಗಲ ಪದಾರ್ಥಗಳನ್ನು ಗ್ರಹಣ ಮಾಡುವುದು ಅಂತಂದ್ರೆ ಇದು ಕೂಡ ಒಂದು ಪ್ರಕಾರದ ಚೋರಿ. ಆಮೇಲೆ ಇಂಥ ಚೋರಿಯನ್ನ ಮಾಡುವಂತವರು ಯಾರಿಲ್ಲ? ಎಲ್ಲರೂ ಇದ್ದಾರೆ ಸಂಸಾರದಲ್ಲಿ. ಇನ್ನು ಚೋರಿ ಯಾರ್ಯಾರಿಗೆ ಅನ್ನಬೇಕು ಅಂತಂದ್ರೆ, ಯಾರೂ ಬಾಕಿ ಉಳಿಲ್ಲ, ಶೇಷ್ ಉಳಿಲ್ಲ, ಎಲ್ಲರೂ ಚೋರರು. ಚೋರನೂ ಕೂಡ ಚೋರ, ಚೋರಿಯನ್ನು ಮಾಡಿದವರು ಕೂಡ ಚೋರರು, ಎಲ್ಲರೂ ಚೋರರು. ಶರೀರಧಾರಿ ಜೀವಿಗಳೆಲ್ಲರೂ ಚೋರರು. ಇನ್ನು ಚೋರಿ ಮಾಡುವುದನ್ನ ಬಿಟ್ಟವರು ಯಾರು? ಸಿದ್ಧ ಪರಮೇಶ್ಠಿ ಇಲ್ಲ, ಮತ್ತೊಬ್ಬರಿದ್ದಾರೆ. ಯಾವ ಅರ್ಹಂತ? ಯಾವ ಅರ್ಹಂತ ಪರಮೇಶ್? ಅಯೋಗ ಕೇವಲಿಗಳು. ಇದು ಸರಿ, ಅಯೋಗ ಕೇವಲಿಗಳು ಚೋರಿಯನ್ನ ಬಿಟ್ಟವರು, ಚೋರಿ ಮಾಡೋ ತ್ಯಾಗ ಮಾಡಿದ. ಮುನಿಗಳು ಯಾಕೆ ಸಂಕೋಚ ಆಕೈತಿ ಚೋರನ? ಮುನಿಗಳು ಕೂಡ ಚೋರರು. ನಮಗೂ ಕೂಡ ಪುಣ್ಯ ಪಾಪ ಅನ್ನತಕ್ಕಂತಹ ಕರ್ಮಗಳು ಕಟ್ತಾ ಇದೆಯಲ್ಲ. ಎಲ್ಲಿ ತನಕ ಗ್ರಹಣ ಮಾಡುವಂತಹ ಕಾರ್ಯ ನಡೆದಿದೆ? ಆಹಾರ ತಗೊಳ್ಳೋದು ಕೂಡ ಚೋರಿ. ಚೋರಿ ಇದೆ ಅದು. ನಿಮ್ಗಿಂತ ಕಡಿಮೆ ಚೋರಿ ಮಾಡ್ತೀವ? ಕಡಿಮೆ ಚೋರಿ ಮಾಡಿದ್ರೆ ಚೋರಲ್ಲ. ನಾವು ಬೆಳ್ಳಿಯನ್ನು ಚೋರ್ ಮಾಡಲ್ಲ, ಒಂದು ತೊಲಿ ಬಂಗಾರ ಅಷ್ಟೇ ಚೋರ್ ಮಾಡ್ತೀವಿ. ಬೆಳ್ಳಿಯನ್ನು ಚೋರಿ ಮಾಡಲ್ಲ ನಾವು, ಒಂದು ತೊಲಿ ಬಂಗಾರ ಅಷ್ಟೇ ಪ್ರತಿನಿತ್ಯ. ಒಂದು ತೊಲಿ ಬಂಗಾರ ಚೋರಿ ಮಾಡಿದ್ರೆ ಏನು? ಮತ್ತೆ ಒಂದು ಕಿಲೋ ಚಾಂದಿ ಚೋರಿ ಮಾಡಿದ್ರೆ ಏನು? ಎಲ್ಲ ಒಂದೇ. ಚೋರಿ ಯಾವ ಗುಣಸ್ಥಾನದವರೆಗಿದೆ? 13ನೇ ಗುಣಸ್ಥಾನದವರೆಗೆ ಚೋರಿ ಇದೆ. ಅಚೌರ್ಯ ಮಹಾವೃತವನ್ನ ಗ್ರಹಣ ಮಾಡಿದ್ರೂ ಸಾಧು ಪರಮೇಶ್ಠಿಗಳು ಅಚೌರ್ಯ ಮಹಾವೃತವುಳ್ಳವರಲ್ಲ. ಅಚೌರ್ಯ ಮಹಾವೃತವನ್ನ ನಾವು ಗ್ರಹಣ ಮಾಡಿದ್ದೇವೆ ಅಂತಂದ್ರೆ ಯಾವ ರೂಪದಲ್ಲಿ? ಪರರ ಇಟ್ಟಂತಹ, ಮರೆತಿರ್ತಕ್ಕಂತಹ, ಬಿದ್ದಂತಹ ವಸ್ತುಗಳನ್ನ ಹೇಳದೆ ಕೇಳದೆ ಅದನ್ನ ತೆಗೆದುಕೊಳ್ಳುವುದಿಲ್ಲ ಅನ್ನುವಂತಹ ವ್ರತವೇ ಅಚೌರ್ಯ ಮಹಾವ್ರತ. ಇನ್ನು ಸೂಕ್ಷ್ಮದಲ್ಲಿ ಹೋಯಿತು ಅಂತಂದ್ರೆ, ಇದಕ್ಕಿಂತ ಸೂಕ್ಷ್ಮವಾದ ಅಚೌರ್ಯ ಮಹಾವ್ರತ, ಪರವಸ್ತುಗಳನ್ನು ಸ್ವೀಕಾರ ಮಾಡುವುದೇ ಚೋರಿ ಮತ್ತು ಸ್ವೀಕಾರ ಮಾಡದೇ ಇರುವುದೇ ಅಚೌರ್ಯ. ಇದು 14ನೆಯ ಗುಣಸ್ಥಾನದಲ್ಲಿ ಕೇವಲ. ಇನ್ನು ಅವರೂ ಕೂಡ ನಿಜವಾದ ಅಚೌರ್ಯವನ್ನು ಹೊಂದಿದವರಲ್ಲ. ಚೋರಿ ಮಾಡುವುದನ್ನು ಬಂದ್ ಮಾಡಿದ್ದಾರೆ. ಯಾವ ಪರಮೇಷ್ಠಿಗಳು? 14ನೇ ಗುಣಸ್ಥಾನದ ಅಯೋಕೇವಲಿ ಅರ್ಹಂತ ಪರಮೇಷ್ಠಿಗಳು ಮಾಡುವುದನ್ನು ಬಂದ್ ಮಾಡಿದ್ದಾರೆ. ಆದರೆ ಮಾಡಿದ್ದನ್ನ ಇನ್ನೂ ತ್ಯಾಗ ಮಾಡಿಲ್ಲ, ತೆಗೆದುಹಾಕಿಲ್ಲ. ಚೋರಿ ಮಾಡಿದ ವಸ್ತುಗಳನ್ನು ಇಟ್ಟುಕೊಂಡು ಕೂತಿದ್ದಾರೆ, ಅದನ್ನು ತೆಗೆದುಹಾಕಬೇಕು ಬೇಡ. ಚೋರಿ ಮಾಡುವುದನ್ನು ಬಿಡಬೇಕು, ಮಾಡಿದ ವಸ್ತುವನ್ನು ತ್ಯಾಗ ಮಾಡಬೇಕು. 14ನೇ ಗುಣಸ್ಥಾನದ ಅರ್ಹಂತ ಪರಮೇಷ್ಠಿಗಳು ಮಾಡುವುದನ್ನಷ್ಟೇ ಬಿಟ್ಟಿದ್ದಾರೆ. ಯಾವುದನ್ನು ನಾವು ಗ್ರಹಣ ಮಾಡುವುದಿಲ್ಲ, ಅದು ಚೋರಿ ಆಗ್ತದೆ ಬೇಡ, ಗ್ರಹಣ ಮಾಡೋದು ಬೇಡ ಅಂತ ಬಿಟ್ಟು ಬಿಟ್ಟಿದ್ದಾರೆ. ಯಾವ ಕರ್ಮವನ್ನು ಕೂಡ ಗ್ರಹಣೆ ಮಾಡ್ತಾ ಇಲ್ಲ. ಯಾವುದು ಒಂದೂ ಕೂಡ ಕರ್ಮ, ಸಾತ ಅಸಾತ ಇಂತಹ ಕರ್ಮಗಳಿದವಲ್ಲ, ಅದರೊಳಗೆ ಒಂದು ಸಾತಾವಿರ್ನಿ ಕರ್ಮ ಗ್ರಹಣ ಮಾಡ್ತಿದ್ರು 13ನೇ ಗುಣಸ್ಥಾನದಲ್ಲಿ. 11ರಿಂದ 13ನೇ ಗುಣಸ್ಥಾನದವರೆಗೆ ಒಂದೇ ಒಂದು ಕರ್ಮದ ಆಶ್ರವ ಬಂಧ ಇದೆ, ಗ್ರಹಣ ಇದೆ. ಆತ್ಮ ಪ್ರದೇಶಗಳ ಮುಖಾಂತರ ಒಂದೇ ಒಂದು ಕರ್ಮದ ಆಶ್ರವ ಮತ್ತು ಬಂಧ ಇದೆ. ಇದು ಗ್ರಹಣ ಆಯಿತು, ಆತ್ಮನ ಮುಖಾಂತರ ಗ್ರಹಣ ಆಯಿತು. ಇದು ಚೋರಿ ಆಯಿತು. ಒಂದು ಕರ್ಮವನ್ನು ಚೋರಿ ಮಾಡ್ತಿದ್ರು, ಒಂದು ಪರವಸ್ತುವನ್ನು ಚೋರಿ ಮಾಡ್ತಿದ್ರು, ಇನ್ನು ಅದನ್ನು ಕೂಡ ನಿಲ್ಲಿಸಿದ್ರು. ಯಾವ ಗುಣಸ್ಥಾನದಲ್ಲಿ ಹೋದಾಗ? 14ನೇ ಗುಣಸ್ಥಾನದಲ್ಲಿ ಹೋದಾಗ ಅದನ್ನು ನಿಲ್ಲಿಸಿದ್ರು. ನಿಲ್ಲಿಸಿದ ನಂತರ ಮಾಡಿದ್ದನ್ನು ಬಿಡಲಿಲ್ಲ, ತೆಗೆದುಹಾಕಲಿಲ್ಲ. ಮಾಡಿದ್ದನ್ನು ತೆಗೆದುಹಾಕಿದ್ರು ಅಂತಂದ್ರೆ ಮೋಕ್ಷಕ್ಕೆ ಹೋದರು. ಅನಾದಿ ಕಾಲದಿಂದ ಚೋರಿ ಮಾಡಿ 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 ಮನೆ ತುಂಬ ಇಟ್ಕೊಂಡಿದ್ದಾರಲ್ಲ, ಅದನ್ನು ಬಿಟ್ಟಿಲ್ಲ ಅವರು. ಇನ್ನೂ ಅಘಾತಿ ಕರ್ಮಗಳಿವೆ, ಇನ್ನೂ ನೋ ಕರ್ಮ ಅಂತಕ್ಕಂಥ ಶರೀರ ಇದೆ. ಈ ಶರೀರ ಮತ್ತು ಕರ್ಮಗಳನ್ನು ಇನ್ನೂ ಬಿಡಬೇಕಲ್ಲ, ತೆಗೆದುಹಾಕಬೇಕಲ್ಲ, ಇನ್ನೂ ತೆಗೆದುಹಾಕಿಲ್ಲ. ಹೊಸ ಮಾಲ್ ನಮ್ಮ ಮನೆಗೆ ತರಲ್ಲ ಅಂತ ಅಂದಿದ್ದಾರೆ ಅಷ್ಟೆ. ಹೊಸ ಮಾಲ್ ಚೋರಿ ಮಾಡಿಕೊಂಡು ಮನೆಗೆ ತರುವುದಿಲ್ಲ, ಇನ್ನು ಇಟ್ಟುಕೊಳ್ಳುವುದಿಲ್ಲ, ತಂದು ಇಡುವುದಿಲ್ಲ, ಹೆಚ್ಚಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಯಾವುದನ್ನು ತಂದು ಇಟ್ಟಿದ್ದೇವೆ ಅದನ್ನ ಇರಲಿ ಅಂತ ಇದ್ದಾರೆ. ಇನ್ನು ಸ್ವಲ್ಪ ಇರಲಿ, ಮನೆಯೊಳಗಿರಲಿ. ನೀವು ಚೋರಿ ತ್ಯಾಗ ಮಾಡಿದರೆ ಅಂತ ಇಟ್ಕೊಳ್ಳಿ, ತುಡುಗು ಮಾಡಕ್ ಹೋಗೋದು ಬಿಟ್ಟಿದ್ದೀರಿ. ಆದರೆ ಇಲ್ಲಿ ತನಕ ಯಾನ್ ತುಡುಗು ಮಾಡಿದ್ರಿ, ಆ ಮಾಲೆ ಎಲ್ಲ ಇರಲಿ ಅಂತಿರಲ್ಲ. ಇದನ್ನೂ ಬಿಟ್ಟು ಬಿಟ್ಟು ಅಂತಂದ್ರ ಜೀವನ ಹೆಂಗ್ ಮಾಡೋದು? ಸಮಸ್ಯೆ ಇದೆಯಲ್ಲ, ಜೀವನ ಸಮಸ್ಯೆ ಒಂದಿದೆ. ಅದಕ್ಕೆ ಚೋರಿ ಮಾಲದ ಮೇಲೆ ನಮ್ಮ ಜೀವನ ಗಾಡಿ ನಡೀತಾ ಇದೆ. ಚೋರಿ ಮಾಲನ್ನ ಇಟ್ಕೊಂಡೇ ನಮ್ಮ ಜೀವನ ಸಾಗ್ತಾ ಇದೆ. ಅದನ್ನು ತ್ಯಾಗ ಮಾಡಬೇಕು. ಅದನ್ನ ತ್ಯಾಗ ಮಾಡಿ ತಂದ್ರೆ ನಿಜವಾದ ಆಚೌರ್ಯ ಮಹಾವ್ರತ. ಅದನ್ನು ತ್ಯಾಗ ಮಾಡಿದ್ರು ಅಂತಂದ್ರೆ ಯಾವ ಪರಮೇಷ್ಠಿ ಆದರೂ? ಸಿದ್ಧ ಪರಮೇಷ್ಠಿ ಆದರೂ ಆಚೌರ್ಯ ಮಹಾವ್ರತ ಅಂದರೆ ಸಂಪೂರ್ಣವಾಗಿ ಚೋರಿಯನ್ನು ಮಾಡುವಂಥದ್ದನ್ನು ಬಿಟ್ಟವರು ಮತ್ತು ಯುದ್ಧ ಮಾಲವನ್ನು ಕೂಡ ತೆಗೆದುಹಾಕಿದವರು ಅಂತಂದರೆ ಸಿದ್ಧ ಪರಮೇಷ್ಠಿಗಳು. ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಅರ್ಹಂತ ಪರಮೇಷ್ಠಿಗಳಿಗೆ ಹೋಗಿ ಕೇಳಿದರೆ ಇದು ನೀವು ಚೋರಿ ಅಹಿಂಸಾ ಮಹಾವ್ರತವನ್ನು ಸ್ವೀಕಾರ ಮಾಡಿ ಚೋರಿ ಮಾಡುವುದನ್ನು ಬಿಟ್ರಿ, ಆದರೆ ಇದನ್ನ ಯಾಕೆ ಇಟ್ಕೊಂಡು ಕೂತಿದ್ದೀರಿ ಅಂತ ಕೇಳಿದ್ರೆ ಏನು ಹೇಳಬಹುದು ಅವರು? ಅವರೇನು ಹೇಳಬಹುದು? ನಾವು ಚೋರಿ ಮಾಡುವುದನ್ನಷ್ಟೇ ಬಿಟ್ಟಿದ್ದೇವೆ, ಚೋರಿ ಮಾಲನ್ನು ಬಿಡುವಂತಹ ಸಂಕಲ್ಪ ಇನ್ನೂ ಮಾಡಿಕೊಂಡಿಲ್ಲ. ಅದನ್ನು ಮಾಡೋದಿದೆ ಯಾವಾಗ? ಮೋಕ್ಷಕ್ಕೆ ಹೋಗುವಾಗ. ಮೋಕ್ಷ ಸಿಗ್ತದೆ ಅನ್ನೋದು ಗ್ಯಾರಂಟಿ ಆಗಲಿ, ಆಮೇಲೆ ಇದನ್ನು ತೆಗೆದು ಹಾಕ್ತೀವಿ. ಮತ್ತೆ ಗ್ಯಾರಂಟಿ ಆಗಿದೆಯಲ್ಲ. ಎಷ್ಟು ಸಮಯ? ಅಂತರ್ಮುಹೂರ್ತದ ನಂತರ ನಿಶ್ಚಿತ ಮೋಕ್ಷ ಪ್ರಾಪ್ತವಾಗುವುದು ಗ್ಯಾರಂಟಿ ಇದೆ. ಆ ಅಂತರ್ಮುಹೂರ್ತ ಕಾಲದ ಒಳಗೆ ಅದನ್ನೆಲ್ಲ ತೆಗೆದು ಬಾಜುಕು ಒಗೆದು ಹೋಗಿಬಿಡ್ತಾರೆ, ಎಲ್ಲ ತೆಗೆದು ಹಾಕ್ತಾರೆ. ಶರೀರ ತೆಗೆದು ಹಾಕಿದ್ರು, ಕರ್ಮಗಳನ್ನು ತೆಗೆದು ಹಾಕಿದ್ರು. ಇನ್ನು ಎಂದೆಂದೂ ನಾ ಚೋರಿ ಮಾಡಲ್ಲ, ಮತ್ತೆ ಚೋರಿ ಮಾಲನ್ನು ಇಟ್ಕೊಳ್ಳಲ್ಲ ಅಂತಂದ್ರು, ಕೈ ಮುಗಿದ್ರು ಹೋಗಿಬಿಟ್ರು ಸಿದ್ಧ ಪರಮೇಷ್ಠಿಗಳು. ನೋಡ್ರಿ, ಅಚ್ಚವರ ಮಹಾವೃತ ಅಂದ್ರೆ ಹೆಂಗೈತಿ ಇಲ್ಲಿ? ಎಷ್ಟು ಸೂಕ್ಷ್ಮ ಐತಿ. ಅರ್ಹಂತ ಭಗವಂತರಿಗೂ ಚೋರ್ ಅಂದ್ರು, ಎಷ್ಟು ಸೂಕ್ಷ್ಮ ಐತಿ ಇಲ್ಲಿ. ಈಗ ಸಾಮಾನ್ಯವಾಗಿ ಪರರ ವಸ್ತುಗಳನ್ನು ಕದ್ದುಕೊಂಡು ಬರುವುದೇ ಚೋರಿ ಅಂತ ನಮಗೆ ಗೊತ್ತಿದೆ, ಇದ್ರ ಮೇಲಿನ ವಿಷಯ ಗೊತ್ತಿರಲಿಲ್ಲ. ಪರರ ವಸ್ತುಗಳನ್ನು ಕದಿಯುವುದು ಇದಷ್ಟೇ ಚೋರಿ ಅಲ್ಲ. ಪರರ ವಸ್ತುಗಳನ್ನು ಕದಿಯುವುದು ಇದಷ್ಟೇ ಚೋರಿ ಅಲ್ಲ. ಯಾವುದು ಪರರದು ಅಲ್ಲ, ನಮ್ಮದು ಅಲ್ಲ, ಅಂಥ ವಸ್ತುಗಳನ್ನು ಗ್ರಹಣ ಮಾಡ್ತಾ ಇದ್ದೇವೆ. ಶರೀರದ ಪುದ್ಗಲ್ ಪರಮಾಣುಗಳು ಪ್ರಕೃತಿಯಿಂದ ಬಂದಿರುವಂತ ಗ್ರಹಣ ಮಾಡಿರತಕ್ಕಂಥ ಪುದ್ಗಲ್ ಪರಮಾಣುಗಳು, ಇವುಗಳನ್ನು ಸ್ವೀಕಾರ ಮಾಡುವುದು ಕೂಡ ಚೋರಿ ಇದೆ. ಸಾಧು ಪರಮೇಷ್ಠಿಗಳಿಗೆ ಏನಂದ್ರು, ಸಾಧು ಪರಮೇಷ್ಠಿಗಳಿಗೆ ಪರರ ವಸ್ತುಗಳನ್ನು ಹೇಳದೆ ಕೇಳದೆ ತೆಗೆದುಕೊಳ್ಳಬಾರದು, ಪರವಸ್ತುಗಳನ್ನು ತಮ್ಮ ಉಪಯೋಗದಲ್ಲಿ ತಂದುಕೊಳ್ಳಬಾರದು, ಹೇಳದೆ ಕೇಳದೆ. ಇದು ಅಹಿಂಸಾ ಮಹಾವೃತ. ಬೇರೆಯವರ ಇಟ್ಟಿರ್ತಕ್ಕಂತಹ, ಬೇರೆಯವರದ್ದು ಬಿದ್ದಿರತಕ್ಕಂತಹ, ಬೇರೆಯವರು ಮರೆತಿರ್ತಕ್ಕಂತಹ ಯಾವುದೇ ವಸ್ತುವನ್ನು ಎತ್ಕೊಂಡು ಉಪಯೋಗಿಸಬಾರದು. ಹಾಗೆ ಉಪಯೋಗಿಸ್ತು ಅಂತಂದ್ರೆ ಅಹಿಂಸಾ ಅಲ್ಲ, ಅಚೌರ್ಯ ಮಹಾವೃತದಲ್ಲಿ ದೋಷ ಬಂತು, ಅಹಿಂಸಾ ಮಹಾವೃತಕ್ಕೆ ಧಕ್ಕೆ ಬಂತು, ದೋಷ ಆಯಿತು, ಅತಿಚಾರ ಆಯಿತು, ಪಾಪ ಆಯಿತು, ಅದನ್ನು ಪ್ರತಿಕ್ರಮಣ ಮಾಡ್ತೀವಿ, ಪಶ್ಚಾತ್ತಾಪ ಮಾಡ್ಕೋತೀವಿ. ಇನ್ನೊಮ್ಮೆ ಕೈ ಹಚ್ಚುಲ್ಲ ಮುಟ್ಟುಲ್ಲ ಬಿದ್ದ ಇಟ್ಟ ಮರೆತು ವಸ್ತುಗಳನ್ನು ನಾವು ಎಂದೆಂದು ಮುಟ್ಟಲಾರೆವು ಅನ್ನುವಂಥ ಸಂಕಲ್ಪ ಪ್ರತ್ಯಾಖ್ಯಾನ ಮಾಡಿಕೊಂಡ್ರು. ಆದರೆ ಅರ್ಹಂತ ಪರಮೇಷ್ಠಿಗಳಿಗೆ ಏನು ಹೇಳಿದ್ರು, ಅರ್ಹಂತ ಪರಮೇಷ್ಠಿಗಳಿಗೆ ನೀವು ಪರರ ವಸ್ತುಗಳನ್ನಂತೂ ತೆಗೆದುಕೊಳ್ಳುವುದಿಲ್ಲ, ಗ್ಯಾರಂಟಿ, ವಿಶ್ವಾಸದ ಮಾತು. ಆದರೆ ಪರವಸ್ತುಗಳನ್ನು ಗ್ರಹಣ ಮಾಡ್ತೀರಿ ಅನ್ನೋದು ನಿರಂತರವಾಗಿ ನಡೆದಿದೆ. ನಾವು ಪರರ ವಸ್ತುಗಳನ್ನು ಗ್ರಹಣೆ ಮಾಡಬಾರದು, ಅರಿಹಂತರು ಪರವಸ್ತುಗಳನ್ನು ಗ್ರಹಣೆ ಮಾಡಬಾರದು. ಇಷ್ಟು ವ್ಯತ್ಯಾಸ ಇದೆ. ಪರ ಪರರ ರದಂತರಿದೆ. ನಮ್ಮ ಮಧ್ಯದಲ್ಲಿ ಮತ್ತು ಅರ್ಹಂತರ ಮಧ್ಯದಲ್ಲಿ ಒಂದು ರದ್ ವ್ಯತ್ಯಾಸ ಇದೆ. ನಾವು ಪರರ ಮಾಡಬಾರದು, ಅವರು ಪರವನ್ನು ಮಾಡಬಾರದು. ನೀವು ದಾರಿಯನ್ನು ನಡೆಯುವಾಗ ಯಾರದೋ ಒಂದು ವಸ್ತು ಬಿದ್ದಿತ್ತು, ರೊಕ್ಕ ಬಿದ್ದಿತ್ತು, ಹಣ ಬಿದ್ದಿತ್ತು, ಧನ ಬಿದ್ದಿತ್ತು, ಬಂಗಾರ ಬಿದ್ದಿತ್ತು, ಯಾವುದೋ ಒಂದು ಆಭೂಷಣ ಬಿದ್ದಿತ್ತು, ಬೆಳ್ಳಿದ್ದು ಒಂದು ಯಾವುದೋ ಆಭೂಷಣ ಬಿದ್ದಿತ್ತು, ಅದನ್ನೇನು ಮಾಡ್ತೀರಿ, ಅದನ್ನು ಎತ್ಕೋತೀರಿ ಮೊದಲು. ಇದು ಯಾರ್ದು ಅಂತ ಕೇಳ್ತೀರಿ, ಯಾರದೂ ಅಲ್ಲ. ಆಮೇಲೆ ಯಾರ್ಯಾದ್ರಿಗೂ ಕೊಡ್ತೀರೇನು? ಕೊಡೋದೂ ಇಲ್ಲ. ನಾ ಯಾಕೆ ಕೊಡಬೇಕು? ನನಗೆ ಸಿಕ್ಕಿತು. ನನಗೆ ಸಿಕ್ಕಿರ್ತಕ್ಕಂಥ ವಸ್ತು ಬೇರೆಯವರಿಗೆ ನಾನು ಯಾಕೆ ಕೊಡಬೇಕು? ನಾ ಏನ್ ಮಾಡ್ತೀನಿ ಮಾಡ್ತೀನಿ. ಏನ್ ಮಾಡ್ತೀಯಪ್ಪ ಇದನ್ನ ತಗೊಂಡ? ನಾ ದೇವ್ರ ಪೆಟ್ಟಿಗೆ ಹಾಕ್ತೀನಿ. ಗುಪ್ತದಾನ ಮಂದಿರದೊಳಗ ಮಂದಿರದ ಪೆಟ್ಟಿಗೆಯಾಗ ಹೋಗಿ ಹಾಕ್ತೀನಿ ಅಂಥೇಳಿ ವಿಕಲ್ಪ ಬಂದ್ಬಿಡ್ತದೆ ಮನಸ್ಸಿನಲ್ಲಿ. ಹಾಕಬಹುದೇನ? ಯಾರದು ಅಲ್ಲ ಅಂದಮೇಲೆ ಅದನ್ನ ಹಂಗ ಬಿಡವರು. ಏನ್ ಎತ್ತಿ ದೇವರಿದ ಗುಡಿಯಾಗ ದೇವ್ರಿಗೆ ಕೊಡವರು? ಹಂಗ ಇಟ್ಟು ಹೋಗವ್ರೆ. ಮತ್ತೆ ಯಾರಿಗೆ ರಸ ಇರ್ತೀವಿ ಅದ? ಅವ್ರಿಗೆ ಚೋರಿದ ಪಾಪ ಹತ್ತೋದಲ್ಲ. ಅವರಾದ್ರೂ ಚೋರಿ ಮಾಡೋರಲ್ಲ, ತಗೊಂಡು ಹೋಗೋರೇ ಅಲ್ಲ, ಮತ್ತೆ ಉಪಯೋಗಿಸಬಹುದು ಅವರು. ಅದು ಯಾರ್ದಿದೆ ಅನ್ನೋದು ಗೊತ್ತಿಲ್ಲ. ಯಾರ್ದು ಬಿದ್ದದ್ದಿದೆ ಹಾಗೆ ಹೋಗಿಬಿಟ್ಟಿದ್ದಾರೆ ಅವರು. ಯಾರ್ದು ಪತ್ತೆ ಇಲ್ಲ ಯಾರ್ದಿದೆ ಅನ್ನೋದು, ಅವರು ನೋಡಿಲ್ಲ ಅವ್ರದ್ದು ಇದೆ ಅಂತ ನಮಗ್ ಗೊತ್ತಿಲ್ಲ. ಆಮೇಲೆ ನಾವು ಅಂತಹ ವಸ್ತುವನ್ನು ಏನ್ ಮಾಡಬೇಕು? ಕೆಲವರು ಏನ್ ಹೇಳ್ತಾರೋ ಅದನ್ನ ಎತ್ತಿ ದೇವ್ರಿಗೆ ಕೊಟ್ಟು ಬಿಡಬೇಕು. ಆಮೇಲೆ ದೇವ್ರ ಹೆಂಗ್ ಹೇಳಿತೇನು? ಎಲ್ಲಾದರೂ ಅಂದ್ರೆ ಬಿದ್ದಿತ್ತು ಯಾರ್ದಾದರೂ, ಮತ್ತೆ ದೇವ್ರ ಈ ತರ ಏನು ಹೇಳಿದೇನು? ಯಾರು ಅದರ ಮಾಲೀಕರು ಇಲ್ಲ ಅಂತಂದ್ರೆ, ಯಾರು ಅದ ಕೇಳಿದ್ರು ನನ್ನದು ಅಲ್ಲ ಅಂತ ಇದ್ದಾರೆ ಅಂದ್ರೆ ನಾನು ಕೊಟ್ಟು ಬಿಡ್ರಿ ಅಂತ. ದೇವ್ರ ಚೋರ್ ಆಗ್ತಾನೆ ಆಮೇಲೆ ಹಂಗ ಹೇಳಿದ್ರೆ. ದೇವ್ರೇನು ಹೇಳಿಲ್ಲಲ್ಲ ಅಲ್ಲಿ, ದೇವ್ರು ಈ ತರ ಮಾಡಬೇಕು ಅಂತ ಹೇಳಿಲ್ಲ ಅಂದಮೇಲೆ ನಾವು ಅಂತಹ ಕಾರ್ಯವನ್ನು ಯಾಕೆ ಮಾಡಬೇಕು? ದೇವರಿಗೆ ದೇವರ ಮಂದಿರದಲ್ಲಿ ಅದನ್ನ ಕೊಟ್ಟು ಬಿಡೋಣ ಅನ್ನುವಂತ ಭಾವ ಯಾಕೆ ಮಾಡಬೇಕು? ಅದನ್ನ ನೀವು ಪರಿವಾರದವ್ರಿಗೆ ಕೊಡ್ರಿ, ಬೇರೆದವ್ರಿಗೆ ಕೊಡ್ರಿ, ದೇವರಿಗೆ ಕೊಡ್ರಿ, ಒಟ್ಟಿನಲ್ಲಿ ನಿಮ್ಮ ಕೈಯಿಂದ ಎತ್ತಿ ಯಾರಿಗೆ ಕೊಟ್ರು ಅದು ನಿಮಗೆ ಚೋರಿ ದೋಷ ಬಂದೇ ಬರ್ತದೆ. ಇನ್ನು ದೇವರಿಗೆ ಕೊಟ್ರಿ ಅಂತಂದ್ರೆ ದೇವ್ರೇನ್? ದೇವರ ಅಪರಿಗ್ರಹಿ. ಆ ದೇವ್ರು ಸಾಕ್ಷಾತ್ ಇರ್ತಿದ್ರು ಇದ್ರು ಆ ನೀವು ಕೊಡುವಂತ ವಸ್ತುವನ್ನಂತೂ ದೇವ್ ಸ್ವೀಕಾರ ಮಾಡಲ್ಲ. ಅಂದಮೇಲೆ ನಾವು ದೇವರು ಪೆಟ್ಟಿಗೆಯಾಗಿ ಹಾಕಬೇಕನ್ನುವಂತ ಭಾವ ಮಾಡುವಂತ ಅವಶ್ಯಕತೆ ಏನಿದೆ? ಹಾಗೆ ದೇವರಿಗೆ ಕೊಡಲಿಕ್ಕೆ ಬರಲ್ಲ. ಹಂಗಲ್ರಿ, ದೇವರು ತಗೊಳ್ಳಲ್ಲ ಅದು ಪರಿಗ್ರಹ ಇಟ್ಕೊಳ್ಳಲ್ಲ ಅದು. ಆದ್ರೆ ಅದರಿಂದ ಏನಾದರೂ ನೌಕರರಿಗೆ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ಆ ಜೀರ್ಣೋದ್ಧಾರಕ್ಕೆ ತಗೋತಾರಲ್ಲ. ಆಮೇಲೆ ದೇವರು ಈ ತರ ಹೇಳಿದೇನು? ಯಾವ್ದಾದ್ರೂ ಹಣ ಬಿದ್ದಿತ್ತು, ಯಾರಾದ್ರೂ ಹಣ ಬಿದ್ದಿತ್ತು ಅಂತಂದ್ರೆ ನಮ್ಮ ಮಂದಿರವನ್ನು ಸ್ವಚ್ಛ ಮಾಡ್ತಕ್ಕಂತ ನೌಕರನಿಗೆ ಕೊಟ್ಟು ಬಿಡಿ, ಅಥವಾ ನನಗಾಗಿ ಏನು ಮಂದಿರ ಕಟ್ತಾರ ಅದ್ರ ಜೀರ್ಣೋದ್ಧಾರಕ್ಕಾಗಿರ್ಲಿ ಕೊಟ್ಟು ಬಿಡ್ರಿ ಕೊಟ್ಟು ಬಿಡ್ರಿ ಅಂತ ಹೇಳಿ ಏನು ಹೇಳಿದೆ? ದೇವ್ರು ಏನೂ ಹೇಳಿಲ್ಲ. ದೇವ್ರು ಏನ್ ಹೇಳಿದೆ ಅಂತಂದ್ರೆ ಈ ವಸ್ತು ಯಾರದೂ ಅಲ್ಲ, ಮತ್ತು ಯಾವುದು ಪರ ಇದೆ ಅದನ್ನೂ ಸ್ವೀಕಾರ ಮಾಡಬಾರದು, ಮತ್ತು ಯಾವುದು ಪರರದ್ದಿದೆ ಅದನ್ನೂ ತಗೊಳ್ಬಾರದು. ದೇವರು ಹೀಗೆ ಹೇಳಿದೆ. ದೇವರು ದೇವರಂತ ಮಾತು ಹೇಳಿತು. ದೇವರು ನಿಜವಾದ ಸತ್ಯದ ವಿಷಯವನ್ನು ಹೇಳಿತು. ದೇವರು ಪಾಪ ಆಗಬಾರದು ಅನ್ನುವಂತಹ ವಿಷಯಗಳನ್ನು ಹೇಳಿತು. ಆ ದೇವರಿಗೆ ನಾವು ಯಾಕೆ ಕೊಡಬೇಕು? ಮತ್ತೆ ಬಿದ್ದಿರತಕ್ಕಂಥ ವಸ್ತುವಿನ ಮೇಲೆ ನಾವು ವಿಚಾರ ಯಾಕೆ ಮಾಡಬೇಕು? ಬಿದ್ದಿದೆ ಬಿದ್ದಿದೆ, ಅದನ್ನು ಎತ್ಕೊಳ್ಳೋದಿಲ್ಲ, ಯಾರಿಗೆ ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಇನ್ನು ಯಾರು ಎತ್ಕೊಳ್ತಾರೆ ಅವ್ರಿಗೆ ಪಾಪ ಹತ್ಯೆ ಆಗ್ತದೆ, ಅದು ನಿಮಗೆ ಅದಕ್ಕೆ ಬೇಕಾಗಿದೆ? ನೀವು ಚೋರಿಯಿಂದ ನಿಮಗೆ ಬದುಕಬೇಕಾಗಿದೆಯೋ ಅಥವಾ ಪರರನ್ನು ಬದುಸ್ಕೋದಿದೆ? ನೀವು ಬದುಕೋದಿದೆ. ನೀವು ಬದುಕೋದಿದೆ ಅಂದಮೇಲೆ ಈ ಬಿದ್ದಿರತಕ್ಕಂತ ಇಟ್ಟಿರತಕ್ಕಂತ ಮರೆತಿರತಕ್ಕಂತ ಯಾವುದೇ ವಸ್ತುವನ್ನ ನೋಡೋದಷ್ಟೇ. ಯಾರೋ ಬಿಟ್ಟು ಹೋಗಿರಬಹುದು, ಯಾರೋ ಮರ್ತಿರಬಹುದು, ಯಾರ್ದು ಬಿದ್ದಿರಬಹುದು ಅನ್ನೋದು ಹೋಗಿಬಿಡೋದು. ಅದನ್ನು ತಗೊಳ್ಳೋದಿಲ್ಲ. ಸುಧೀರ್ ತಗೊಳ್ಳೋದಿಲ್ಲ, ಅದನ್ನ ವಸ್ತು ತಗೊಳ್ಳೋದಿಲ್ಲ. ರಾವ್ ಸಾಹೇಬ್ ತಗೋಕ್ ಬರ್ಬೋದು, ತಗೋಕ್ ಬರಲ್ಲ ಅದನ್ನ. ದೇವರೇನ್ ಹೇಳ್ತು, ಅರ್ಹಂತರೇನ್ ಹೇಳಿದರು, ಬಿದ್ದಿರತಕ್ಕಂತ ಇಟ್ಟಿರತಕ್ಕಂತ ಮರೆತಿರತಕ್ಕಂತ ವಸ್ತುವನ್ನ ಮುಟ್ಟಬಾರದು. ನಮ್ಮನ್ನು ಯಾರಾದರೂ ಬೆಂಕಿ ಹಾಕಿ ಸುಟ್ಟರೂ ಮುಟ್ಟಬಾರದು. ಮುಟ್ಟು ಇಲ್ಲ ಅಂತಂದ್ರೆ ನಿನ್ನನ್ನು ಬೆಂಕಿಯಲ್ಲಿ ಸುಡ್ತೀನಿ ಅಂತಂದ್ರೂ ಬೆಂಕಿಯಲ್ಲಿ ಸುಟ್ಟುಕೊಳ್ಳಿಕ್ಕೆ ತಯಾರಾಗಬೇಕು, ಆದರೆ ಅದನ್ನು ಮುಟ್ಟಬಾರದು. ಇದ್ದ ಬಿದ್ದ ಇಟ್ಟ ಮರೆತು ವಸ್ತು ಬೆಂಕಿ ಹಾಕಿ ಸುಟ್ಟರು ಅಹೋ ಈ ಮುನಿವರರು ಎಂದೆಂದು ಮುಟ್ಟರು. ಮುಟ್ಟರು ಪಂಚಪರಮಿಷ್ಠಿದೊಳಗಿದೆಯಲ್ಲ, ಕೊಡಬಹುದು, ಚೋರಿ ಅಲ್ಲ. ಯಾರ್ದಿದೆ ಅದು ಗೊತ್ತಿತ್ತು ಅಂತಂದ್ರೆ ನಿಮ್ಮ ವಸ್ತು ನೀವು ಬಿಟ್ಟು ಹೋಗಿದ್ರಿ, ನೀವು ಮರ್ತು ಹೋಗಿದ್ರಿ, ಅಥವಾ ಅದು ನಿಮ್ದಾಯ್ತು ಅನ್ನೋದು ನಮಗ್ ಗೊತ್ತಿತ್ತು, ಆದ್ರೆ ನಿಮ್ ಕೊಡಕ್ ಬಂದಿದೀವಿ ಇದನ್ನ ತಗೊಳ್ಳಿ ಅಂತ. ಒಟ್ಟಿನಲ್ಲಿ ಯಾವುದೇ ವಸ್ತುವನ್ನ ಮುಟ್ಟುವಂತಹ ಅಧಿಕಾರ ನಮಗೆ ಇಲ್ಲ, ಗೊತ್ತಿಲ್ಲ ಅನ್ನುವಾಗ. ಗೊತ್ತಿತ್ತು ಅಂತಂದ್ರೆ ಅವ್ರದ್ದು ಅವ್ರದ್ದು ಕೊಡಬಹುದು. ಗೊತ್ತಿಲ್ಲ ಅಂತ ಅನ್ನುವಾಗ ಯಾರ್ಯಾರಿಗೆ ಕೇಳವ್ರು, ನೀವು ಕೇಳ್ಕೊತ ಹೋಗ. ಅವ್ರ ನಿಮ್ದೇನ್ರಿ, ನಿಮ್ದೇನ್ರಿ, ನಿಮ್ದೇನ್ರಿ. ಒಂದು ಸಭೆಯಲ್ಲಿ ಆದ್ರೆ ಕೇಳಬಹುದು ಒಂದು ಸಲ, ಆದ್ರೆ ದಾರಿ ಮೇಲೆ ಹೋಗುವಾಗ ನಡೆಯುವ ದಾರಿ ಮೇಲೆ ಬಿದ್ದಿದೆ ಅಂದಮೇಲೆ ಕೇಳ್ಕೊತ ಹೋಗ. ಅವ್ರ ಊರೆಲ್ಲ ತಿರುಗಾಡಿ ಪ್ರತಿಯೊಂದು ಮನೆಗೆ ನಿಮ್ದಿತ್ತೇನ್ರಿ, ಆ ಕೆಲಸ ಯಾದಕ್ಕೆ ಮಾಡೋರು? ಅದನ್ನ ಅಲ್ಲೇ ಬಿಡೋದು ಹೋಗೋದು. ಅದು ಪಾಪ ಆಗ್ತೈತಿ. ಸುಳ್ಳು ಹೇಳಿ ತಗೊಳ್ಳೋರಿಗೆ ಇನ್ನಿಷ್ಟು ಪಾಪ, ಡಬಲ್ ಪಾಪ ಆಗ್ತೈತಿ. ಅಲ್ಲಿ ಸುಳ್ಳು ಹೇಳಿ ತಗೊಂಡ್ರು ಅಂತಂದ್ರೆ ನಿಮಗೂ ಪಾಪ ಬರೋದಲ್ಲ. ನೀವು ಕೊಡಕ್ ಬಂದಿದ್ರಿ, ಕೇಳಕ್ ಬಂದಿದ್ರಿ, ಅವರು ನಮ್ದ ಅಂದ್ಬಿಟ್ರು, ನಮ್ದಲ್ಲ ತಮ್ಮದಲ್ಲದಂದ್ರು ಕೂಡ ನಮ್ದ ಅಂತೇಳಿ ಅಂದ್ಬಿಟ್ರು, ಅವರು ತಗೊಂಡ್ರು. ಆಮೇಲೆ ಕೊಡುವವರಿಗೂ ದೋಷ ಬಂತು, ತಗೊಳ್ಳುವವರಿಗೂ ದೋಷ ಬಂತು. ಅದನ್ನ ಅಲ್ಲೇ ಬಿಟ್ಟು ಹೋಗ್ತಿದ್ರಿ ಅಂತಂದ್ರೆ ನಿಮಗೂ ನಿಮಗೆ ಪಾಪ ಹತ್ತಿರಲಿಲ್ಲ, ತಗೊಳ್ಳೋರಿಗೆ ಪಾಪ ಹತ್ತಿತ್ತು. ಈ ತರ ವಿಚಾರ ಮಾಡಬೇಕು. ನಮಗೆ ಪಾಪ ಹತ್ತಲೇಬಾರದು ಅಂತಂದ್ರೆ ಅದನ್ನ ನಾವು ದೃಷ್ಟಿಯಿಂದ ನೋಡೋದು, ಮುಂದೆ ಹೋಗಿಬಿಡೋದು. ಈ ತರ ಮಾಡಬಹುದಲ್ಲ, ಏನದನ್ನ ನೋಡಿ ಬಾಯಾಗ ನೀರು ಬಿಡಬೇಕು. ಪರವಸ್ತು ಈ ಸಂಸ್ಕಾರ ಬರಬೇಕು. ಅಚೌರ್ಯ ಅನುವ್ರತ ಅಥವಾ ಅಚೌರ್ಯ ಮಹಾವ್ರತ, ಇದರಲ್ಲಿ ಸಂಸ್ಕಾರ ಬರಬೇಕು. ಮುನಿಗಳಿಗೆ ಏನು ಹೇಳಿದ್ರಂತಂದ್ರೆ ತಮ್ಮ ಕಮಂಡಲದಲ್ಲಿ ನೀರು ಇಲ್ಲ ಅಂತಂದ್ರೆ ಯಾರೂ ತರು ಕೊಡೋರು ಅಲ್ಲಿ ಇಲ್ಲ ಸಮೀಪದಲ್ಲಿ ಅಂತನ್ನುವಾಗ ತಮ್ಮ ಸಂಘದಲ್ಲಿರತಕ್ಕಂಥ ಅನ್ಯ ಮುನಿಗಳ ಕಮಂಡಲದಲ್ಲಿರತಕ್ಕಂಥ ನೀರನ್ನ ಹೇಳದೆ ಕೇಳದೆ ತಗೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ, ಹೇಳಿ ಕೇಳಿ ತಗೋಬೇಕಂತ ಹೇಳಿವೆ. ನೀರು ಸಾಮಾನ್ಯ ಒಂದು ಗ್ಲಾಸ್ ನೀರು ಹೇಳದೆ ಕೇಳದೆ ತಗೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ. ಹೇಳದೆ ಕೇಳದೆ ತಗೊಂಡ್ರು ಅಂತಂದ್ರೆ ಅವರು ಚೋರರು. ಯಾಕೆಂತಂದ್ರೆ ಅದು ಬೇರೆಯವರ ವಸ್ತು, ನಮ್ಮ ಉಪಯೋಗದಲ್ಲಿ ಬಂತಲ್ಲ, ಹೇಳದೆ ಕೇಳದೆ ಬಂತಲ್ಲ. ಆಮೇಲೆ ಈ ತರ ಮಾಡಿದ್ರೆ ನಾವು ಈಗ ತಗೊಳ್ಳೋಣ, ಅವ್ರೇನು ಮುನಿಗಳಿಲ್ಲ, ನಂತರ ಹೇಳೋಣ, ಅವ್ರು ಬಂದ ನಂತರ ಹೇಳೋಣ ತಗೊಂಡಿದ್ದೀವಿ ಅಂತ. ಅದು ದೋಷ ಇದೆ, ಯಾಕಂದ್ರೆ ನಂತರ ಹೇಳಿದ್ರಿ, ಆಮೇಲೆ ಅವರು ಕೊಡುವ ಭಾವ ಇತ್ತೋ ಇಲ್ಲೋ ಇದನ್ನೂ ನೋಡ್ಬೇಕಲ್ಲ. ಕೊಡುವಂತ ಭಾವ ಇರಲಿಲ್ಲ ಮತ್ತೆ ನಾವು ತಗೊಂಡಿದ್ದೀವಿ ಅಂತಂದ್ರೆ ಪಾಪ ಬಂತು. ಆಮೇಲೆ ಅವ್ರು ಬಂದು ಹೇಳ್ತಾರೆ ನೀವು ಮೊದಲು ತಗೊಂಡಿದ್ದೀರಿ, ಇನ್ಯಾನು ಹೇಳ್ತಾರೆ ಉಪಯೋಗ ಮಾಡಿದ್ದೀರಿ ಅಂದ್ಮೇಲೆ ಇನ್ಯಾನು ನಾವೇನು ಹೇಳೋರು, ಇನ್ನು ಮುಂದೆ ಹಂಗೆ ಮಾಡಬೇಡ್ರಿ ಅಂತ ಅನ್ನೋರಲ್ಲ. ಹೇಳ್ದ ಕೇಳ್ದ ನಮ್ಮ ಕಮಂಡಲ್ದ ನೀರು ಚೋರಿ ಮಾಡಬೇಡ್ರಿ. ಮೊದಲು ಎಲ್ಲಿದ್ರು ಮೊದಲು ಸಂಪರ್ಕ ಮಾಡ್ತು ಬರೀ, ತಗೊಳ್ದೈತಿ ಅನ್ನೋದು ಹೇಳ್ರಿ, ನಂತರ ತಗೋರಿ ಹಿಂಗ ಅನ್ನೋರಲ್ಲ. ಕೊಡುವ ಭಾವ ಇರಬೇಕು, ಮತ್ತೆ ಇವರಿಗೆ ಆ ವಸ್ತು ಅವಶ್ಯಕವಾಗಿರಬೇಕು, ಅವಶ್ಯಕ ಇದ್ದಾಗ ಕೊಡುವ ಭಾವ ಆಗಿರಬೇಕು. ಇನ್ನು ಕೊಡುವಂತ ಭಾವ ಯಾವಾಗ ಆಗ್ತವೋ, ಅವರೊಳಗೂ ಅರ್ಧ ಕಮಂಡಲ್ ನೀರಿದ್ದು ಅಂತಂದ್ರೆ ಕೊಡುವ ಭಾವ ಇರಲ್ಲ. ತುಂಬಿದಿತ್ತು ಅಂತಂದ್ರೆ ಸ್ವಲ್ಪ ಕೊಡುವ ಭಾವ ಆಗ್ಬಹುದು. ಅವರ ಕಮಂಡಲ್ದಾಗ ಅರ್ಧ ಇದೋ ಅಂದ್ಮೇಲೆ ನಮ್ಗೆ ಹೆಂಗ್ ಕೊಡೋರು, ಅವ್ರಿಗೆ ಅಷ್ಟು ಬೇಕಲ್ಲ. ಈ ತರ ಅನುಶಾಸನ ಇದೆ. ಸಾಧು ಪರಮೇಷ್ಠಿಗಳ ಗುಣಗಳು ಅಂತಂದ್ರೆ ಈ ತರ ಇರಬೇಕು. ಅಚೌರಿ ಮಹಾವೃತ ಹೇಗಿರಬೇಕು ಅಂತಂದ್ರೆ ಇಷ್ಟು ಸೂಕ್ಷ್ಮ ಇರಬೇಕು. ಪರವಸ್ತುಗಳನ್ನು ಹೇಳದೆ ಕೇಳದೆ ತಗೋಬಾರದು. ಬ್ರಹ್ಮಚರ್ಯ ಮಹಾವ್ರತ. ಅಬ್ರಹ್ಮ ಅಂದರೆ ಕುಶೀಲದ ಪೂರ್ಣ ರೂಪದ ತ್ಯಾಗ. ಅಬ್ರಹ್ಮ ಅಂದರೆ ಕುಶೀಲ, ಕುಶೀಲ ರೂಪ ಪಾಪದ ಸಂಪೂರ್ಣ ತ್ಯಾಗಕ್ಕೆ ಅಬ್ರಹ್ಮ ಎನ್ನುತ್ತಾರೆ. ಬ್ರಹ್ಮಚರ್ಯ ಮಹಾವ್ರತಕ್ಕೆ ಇರುವ ಲಕ್ಷಣ ಏನು ಅಂತಂದರೆ, ಬ್ರಹ್ಮ ಅಂದರೆ ಆತ್ಮ, ಆತ್ಮ ತಾನು ತನ್ನ ಪರಿಣಾಮಗಳಲ್ಲಿ ವಿಶುದ್ಧ ಪರಿಣಾಮಗಳಲ್ಲಿ ಇರುವುದೇ ಬ್ರಹ್ಮಚರ್ಯ. ತನ್ನ ಪರಿಣಾಮಗಳಲ್ಲಿ ತಾನು ಇರದೆ ಪರವಸ್ತುಗಳನ್ನು ಬಯಸುವುದು ಇದೇ ಕುಶೀಲ. ಚೇತನಾಚೇತನ ಪರವಸ್ತುಗಳ ಅಪೇಕ್ಷೆ ಪಡುವುದು ಇದೇ ಕುಶೀಲ. ಈ ತರ ಇದೆ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ. ಸಂಪೂರ್ಣ ತ್ಯಾಗ. ವಸ್ತುಗಳು ಎರಡು ಪ್ರಕಾರ, ಚೇತನ ವಸ್ತು, ಅಚೇತನ ವಸ್ತು. ಈ ವಸ್ತುಗಳನ್ನು ಕುರಿತು ರಾಗ ಭಾವ, ರಾಗ ಪರಿಣಾಮ ಆಗದೇ ಇರುವುದು ಇದು ವೀತರಾಗ ಭಾವ. ಈ ವೀತರಾಗ ಭಾವವೇ ನಿಜವಾದ ಬ್ರಹ್ಮಚರ್ಯ. ಇಲ್ಲಿ ಕೇವಲ ಒಂದು ಚೇತನ ವಸ್ತುವನ್ನು ತ್ಯಾಗ ಮಾಡೋದು ಅದಷ್ಟೇ ಬ್ರಹ್ಮಚರ್ಯ ಅಲ್ಲ, ಅಚೇತನ ಪದಾರ್ಥಗಳಿಂದಲೂ ಕೂಡ ರಾಗಭಾವ ಉತ್ಪನ್ನವಾಗಬಾರದು. ಇದು ಪುಸ್ತಕ, ಇದು ಅದು, ಇದು ಗಡಿ, ಜಗತ್ತಿನ ವಸ್ತುಗಳು, ಇದು ಕೂಡ ರಾಗಭಾವಕ್ಕೆ ಕಾರಣ, ಚೇತನ ವಸ್ತುವು ಕೂಡ ರಾಗಭಾವಕ್ಕೆ ಕಾರಣ. ಈ ಎರಡರಲ್ಲಿ ರಾಗದಲ್ಲಿ ಏನು ವ್ಯತ್ಯಾಸ ಇದೆ? ವಸ್ತು ವಸ್ತು ಮಾತ್ರ ಇದೆ. ವಸ್ತುವಿನ ರಾಗವೇ ಕುಶೀಲ. ರಾಗದಲ್ಲಿ ಏನು ಜಾತಿ ಇದೇನು ಇಲ್ಲ, ಅದು ರಾಗ ಇದು ರಾಗ. ಚೇತನ ವಸ್ತುವಿನ ರಾಗವೂ ಕೂಡ ರಾಗ, ಅಚೇತನ ವಸ್ತುವಿನ ರಾಗವೂ ಕೂಡ ರಾಗ. ಎಷ್ಟು ಕರ್ಮಗಳು ಬಂದ ಚೇತನ ವಸ್ತುವಿನ ರಾಗದಿಂದ ಆಗ್ತದೆಯೋ ಅಷ್ಟೇ ಕರ್ಮಗಳು ಬಂದ ಅಚೇತನ ವಸ್ತುವಿನ ರಾಗದಿಂದಲೂ ಆಗುತ್ತೆ. ಇನ್ನು ನಿಜವಾದ ಬ್ರಹ್ಮಚರ್ಯ ಅಂತಂದ್ರೆ ಮೀತ್ರಾಗವಾಗಿ ಉಳಿಯುವುದು, ಯಾವುದೇ ವಸ್ತುವನ್ನು ಬಯಸದೇ ಇರುವುದು. ಇದು ಮುನಿಗಳ ಲಕ್ಷಣ, ಯಾವುದನ್ನು ಕೂಡ ಅಪೇಕ್ಷೆ ಪಡೆದೇ ಇರುವುದು, ಯಾವುದನ್ನು ಕೂಡ ಬೇಡದೇ ಇರುವುದು. ಬೇಡು ವಸ್ತು ಇರಬಾರದು, ಇದು ನನಗೆ ಬೇಕು, ಯಾಚನಾ ಮಾಡಬಾರ್ದು ಅಂತ ಹೇಳ್ತಾರೆ. ಬಹಳ ಸೂಕ್ಷ್ಮ ಇದೆ ಮುನಿವ್ರತ ಅಂತಂದರೆ, ಬಹಳ ಸೂಕ್ಷ್ಮ. ಕೇಳಿದಾಗ ಕೊಡಬಹುದು, ಹೇಳಬಹುದು. ಆ ಕೇಳದೆ ಬೇಡಬಾರ್ದಂತಕ್ಕಂಥದ್ದು ಇದು ಉತ್ಸರ್ಗ ಮಾರ್ಗ, ಇದು ರಾಜಮಾರ್ಗ, ಇದರಿಂದ ನಡೆಯಬೇಕು. ಅದಕ್ಕೆ ಶ್ರಾವಕರು ಎಷ್ಟು ಎಚ್ಚರಿಕೆಯನ್ನು ವಹಿಸಿ ಮುನಿಗಳ ವಿಷಯದಲ್ಲಿ ಹೇಗಿರ್ತಾರೆ ಅಂತಂದ್ರೆ ಎಚ್ಚರಿಕೆಯಿಂದ ಇರ್ತಾರೆ. ಯಾಕೆ ಮುನಿಗಳು ಬೇಡುವುದಿಲ್ಲ ಗೊತ್ತಿದೆ ಅವರಿಗೆ. ಅದಕ್ಕಾಗಿ ಮುನಿಗಳ ಬಳಿಯಲ್ಲಿ ಬಂದು ನಿಮಗೆ ಏನು ಬೇಕು ಅನ್ನುವುದನ್ನು ಕೇಳ್ತಾರೆ. ಅವಶ್ಯಕತೆ ಏನಿದ್ರೆ ನಾವು ಅದನ್ನು ಪೂರೈಸ್ತೀವಿ ಅಂತ ಹೇಳ್ತಾರೆ. ಆವಾಗ ಹೇಳಬಹುದು, ಹಾ ಇದೊಂದು ಜಿನಾಗಮ್ ಪ್ರವೇಶ್ ಪುಸ್ತಕ ಸ್ವಾಧ್ಯಾಯ ನಡೆದಿದೆ, ಇದೊಂದು ಬೇಕಿತ್ತು. ಈ ತರ ಕೇಳಿದಾಗ ಹೇಳಬಹುದು, ಕೇಳದೆ ಬೇಡೋದೇನು? ಹೇಗೆ ಬರ್ರಿ, ಏನ್ರಿ ಮಾರಾದ್ರಿ, ಇದು ಪುಸ್ತಕ ಒಂದು ಬೇಕಾಗಿತ್ತು ತಗೊಂಡು. ಕೇಳದೆ ನಿವೇದನ ಮಾಡದೆ ನಾವೇ ಕರೆದು ಹೇಳಿದೀವಿ ಅಂತಂದ್ರೆ ಯಾಚನೆ ಆಯ್ತು, ಅದು ಬೇಡುವುದಾಯ್ತು. ಬೇಡುವಂತ ಪದ್ಧತಿ ದಿಗಂಬರ ಮುನಿಗಳಲ್ಲಿ ಇಲ್ಲ. ಅವರು ಏನೂ ಬೇಡುವುದಿಲ್ಲ, ಆದ್ದರಿಂದ ಪೂಜ್ಯರಿದ್ದಾರೆ. ಯಾರು ಯಾವುದನ್ನೂ ಬೇಡುವುದಿಲ್ಲವೋ ಅವರೇ ಪೂಜ್ಯರು. ಬೇಡುವವರಲ್ಲಿ ಪೂಜ್ಯತೆ ಉಳಿಲ್ಲ. ಆದರ್ಶ ಗುಣಗಳು, ಪವಿತ್ರ ಗುಣಗಳು, ಶ್ರೇಷ್ಠ ಆತ್ಮಗುಣಗಳು ಉಳಿಯುವುದಿಲ್ಲ. ಅದಕ್ಕಾಗಿ ಶ್ರಾವಕರು ಎಚ್ಚರಿಕೆಯಿಂದ ಇರ್ತಾರೆ. ದಿಗಂಬರ ಮುನಿಗಳ ಈ ಒಂದು ಚರ್ಯೆ ಅಂತಂದ್ರೆ ಅತಿ ಪವಿತ್ರವಾದದ್ದು, ಸೂಕ್ಷ್ಮವಾದದ್ದು. ಅದಕ್ಕಾಗಿ ನಾವೇ ಕೇಳೋಣ, ಏನಾದರೂ ಕೇಳೋಣ, ಏನಾದರೂ ಅವಶ್ಯಕತೆ ಅವರಿಗೆ ಇತ್ತು ಅಂತಂದ್ರೆ ಕೇಳೋಣ, ಕೊಡೋಣ ಅನ್ನುವಂಥ ಭಾವದಿಂದ ನಿವೇದನ ಮಾಡ್ತಾರೆ ಅವರು. ಮಹಾರಾಜ್ ನಿಮ್ಗಾದ್ರೂ ಇಂಚಲ್ ಕರ್ಜಿ ಹೊಂಟಿದೇನ್ರಿ, ಮತ್ತೇನಾದರೂ ಅವಶ್ಯಕತೆ ಇದ್ರೆ ನೀವು ಹೇಳ್ರಿ, ತಗೊಂಡು ಬರ್ತೇನು ಅಂತ ಹೇಳಿ ನಿವೇದನ ಮಾಡಿದಾಗ ಅವರಿಗೆ ಏನಾದರೂ ಅವಶ್ಯಕತೆ ಇತ್ತು ಅಂತಂದ್ರೆ ಹೇಳ್ತಾರೆ. ಇರಲಿಲ್ಲ ಅಂದ್ರೆ ಯಾಚನೆ ಮಾಡೋಲ್ಲ. ತಾವಾಗ ಕರೆದು ಹೇಳೋಲ್ಲ. ಈ ತರ ಇದು 100% ನಿರ್ದೋಷ ಮಾರ್ಗ. ನಿರ್ದೋಷ ಮಾರ್ಗ ಅಂತಂದ್ರೆ ಈ ತರ ಇರ್ತದೆ. ಅದರಲ್ಲಿ ಕೇಳುವಂತಹ ವಿಷಯಗಳು ಯಾವುವು ಅಂತಂದರೆ, ಮುನಿಗಳು ಸಾಮಾನ್ಯವಾಗಿ ಅವರಿಗೆ ಬೇಕಾಗಿರತಕ್ಕಂಥ ಉಪಕರಣಗಳನ್ನು ಮಾತ್ರ ಕೇಳಬಹುದು. ಒಂದು ಪೆನ್ನು ಬರೆಯುವ ಸಲುವಾಗಿ, ಒಂದು ಪೆನ್ ಆಗಲಿ ಅಥವಾ ಒಂದು ಶಾಸ್ತ್ರ ಆಗಲಿ, ಒಂದು ಕಮಂಡ್ಲಾಗಲಿ, ಕಮಂಡ್ಲ ರಿಪೇರಿಗೆ ಬಂದಿತ್ತು ಅಂತಂದರೆ ಈ ಥರ ಬಂದಿದೆ ಅಂತ ರಿಪೇರಿಗೆ ಬಂದಿರೋದು, ಅದನ್ನು ಈ ಥರ ವಸ್ತುವನ್ನ ಉಪಯೋಗಿಸಿಕೊಂಡು ಇದನ್ನು ಸ್ವಲ್ಪ ಸರಿಪಡಿಸಬಹುದು, ಈ ತರ ಹೇಳಬಹುದು ಅವರಿಗೆ. ಆದರೆ ತ್ಯಾಗ ಮಾಡಿರತಕ್ಕಂತಹ ಪರಿಗ್ರಹಗಳಲ್ಲಿಯೇ ಯಾವುದೇ ಪ್ರಕಾರದ ಪರಿಗ್ರಹವನ್ನು ಅಪೇಕ್ಷೆ ಮಾಡುವುದೇ ಇಲ್ಲ, ಮತ್ತು ಬೇಡುವುದೂ ಇಲ್ಲ, ಹೇಳುವುದೂ ಇಲ್ಲ. ಮತ್ತು ಅವರೇ ನಿವೇದನ ಮಾಡಿಕೊಂಡು ಕೊಡಲಿಕ್ಕೆ ಬಂದರೂ ಕೂಡ ಅದನ್ನು ಸ್ವೀಕಾರ ಮಾಡುವುದೂ ಇಲ್ಲ. ಮಹಾರಾಜರು ನಮ್ಮಲ್ಲಿ ಬಹಳ ವಸ್ತ್ರದವ್ರಿ, ಮತ್ತ ನಿಮಗ ಸ್ವಲ್ಪ ಕೆಲಸದೊಳಗೆ ಬರಲಿ ಅಂತ ಸ್ವಲ್ಪ ವಸ್ತ್ರ ತಗೊಂಡು ಬಂದಿದ್ದೀವ್ರಿ. ವಸ್ತ್ರ ಅಂತಂದ್ರೆ ಹಾಕೊಳ್ಳುವಂತ ವಸ್ತ್ರಗಳಲ್ಲ, ಇದು ಟಾವೆಲ್ ಇದೀರಿ, ಇದು ನೆಪ್ಕಿನ್ ಇದೀರಿ, ನಿಮ್ ಸಲುವಾಗಿ ತಂದಿದ್ವಿ, ಸ್ವೀಕಾರ ಮಾಡ್ರಿ ಅಂತ ಕೈ ಹಾಕೊಡ್ತಾ ಇದ್ದಾರೆ. ಮುನಿಗಳಿಗೆ ಕೊಡಬೇಕು ಅದನ್ನ. ಮಹಾರಾಜರು ಹೊಸದೈತ್ರಿ, ತಗೋರಿಲ್ಲ, ಎಲ್ರ ಕೈ ಕಾಲ ಎಲ್ಲ ಒರ್ಸೋಗ್ ಬರ್ತೈತಿ, ತಗೋರಿ ಸ್ವೀಕಾರ ಮಾಡ್ರಿ ಅಂತ ಅನ್ಬಹುದ? ಅದನ್ನ ಕೊಡ್ಲಿ ಕೊಡಕ್ ನಡಿಬಹುದ? ಅವ್ರು ಸ್ವೀಕಾರ ಮಾಡಕ್ ನಡಿಬಹುದ? ಅದನ್ನು ಸ್ವೀಕಾರ ಮಾಡಿದ್ರು ಅಂತಂದ್ರೆ ಬಂತು ಪರಿಗ್ರಹ, ವಸ್ತ್ರ ಪರಿಗ್ರಹ ಬಂತು. ಹತ್ತು ಪರಿಗ್ರಹಗಳು ತ್ಯಾಗಿತ್ತಲ್ಲ, ಎಷ್ಟು ಪರಿಗ್ರಹ ಬಂತೀಗ? ಒಂದು ಬಂತು, ನಾಳೆ ಮತ್ತೊಂದ, ನಾಡ್ದು ಮತ್ತೊಂದ, ದಿವಸ ದಿವಸ ಒಂದೊಂದು ಪರಿಗ್ರಹ ಹೆಚ್ಚಾಗ್ತಾ ಹೋಯಿತು ಅಂತಂದ್ರೆ ಮುಗಿಯಿತು. ಒಂದು ಬಂದ್ರೂ ಕೂಡ ಅಲ್ಲಿ ದ್ರವ್ಯ ಚಾರಿತ್ರನು ಉಳಿಯಲಾರದು, ಭಾವ ಚಾರಿತ್ರನು ಉಳಿಯಲಾರದು, ವೇಷ ಉಳಿಯಿತು, ವೇಷ ಮಾತ್ರ ಉಳಿಯಿತು. ಕೇವಲ ವೇಷ ವಂದನೀಯ ಅಲ್ಲ, ವ್ರತಗಳು ವಂದನೀಯ, ದ್ರವ್ಯವ್ರತಗಳು ಭಾವವ್ರತಗಳು ವಂದನೀಯ. ಭಾವವ್ರತಗಳಿಂದ ಸಹಿತವಾದ ದ್ರವ್ಯವ್ರತಗಳು ವಂದನೀಯ, ಆದರೆ ಭಾವವ್ರತಗಳಿಂದ ರಹಿತವಾದ ದ್ರವ್ಯವ್ರತಗಳು ಕೂಡ ಅವಂದನೀಯ. ಪರಿಗ್ರಹ ಯಾವುದೂ ಕೂಡ ತಮ್ಮ ಜೀವನದಲ್ಲಿ ಬರೆದಿದ್ರೂ ಕೂಡ ವಂದನೀಯರಲ್ಲ. ಏನಿಲ್ಲದಾಗ? ಭಾವವ್ರತಗಳು ಇಲ್ಲದಾಗ. ಭಾವವ್ರತಗಳು ಇಲ್ಲದೆ ಕೇವಲ ದ್ರವ್ಯವ್ರತಗಳನ್ನು ಪಾಲಿಸ್ತಾ ಇರುವಂತಹ ಮುನಿಗಳಿಗೆ ಯಾವುದೂ ಕೂಡ ಪರಿಗ್ರಹ ಬಾಹ್ಯದಲ್ಲಿ ಬಂದಿರಲ್ಲ, ಇಟ್ಕೊಂಡಿರಲ್ಲ, ಸ್ವೀಕಾರ ಮಾಡಿರಲ್ಲ, ಆದರೂ ಕೂಡ ವಂದನೀಯರಲ್ಲ. ಭಾವವ್ರತಗಳು ಬೇಕು ಅಂದ್ರೆ ಏನು? ಭಾವವ್ರತಗಳು ಪರಿಗ್ರಹದ ಅಪೇಕ್ಷೆ ಇಲ್ಲದೇ ಇರುವಂತಹ ಭಾವ, ಇದು ಭಾವವ್ರತ. ಇನ್ನು ಪರಿಗ್ರಹದ ಅಪೇಕ್ಷೆ ಇದೆ, ಆದರೆ ಪರಿಗ್ರಹವನ್ನ ಇಟ್ಟುಕೊಳ್ಳುವುದಿಲ್ಲ ಅನ್ನುವಂತಹ ಸಂಕಲ್ಪ ಇದೆ. ಆದ್ದರಿಂದ ಬಾಹ್ಯ ಪರಿಗ್ರಹಗಳನ್ನು ಸ್ವೀಕಾರ ಮಾಡಿಲ್ಲ, ಯಾಕೆಂದ್ರೆ ಸಂಕಲ್ಪ ಇದೆ. ಇಡೀ ಒಂದು ಜೀವನ ಪರ್ಯಂತ ನಾವು ಬಾಹ್ಯ ವಸ್ತುಗಳನ್ನು ಸ್ವೀಕಾರ ಮಾಡುವುದಿಲ್ಲ ಅನ್ನುವಂತಹ ಸಂಕಲ್ಪ ಇದೆ. ಅದಕ್ಕಾಗಿ ಆ ಸಂಕಲ್ಪದ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪರಿಗ್ರಹದ ಬಗ್ಗೆ ಅಪೇಕ್ಷೆ ಇದೆ ಅಂತಂದ್ರೆ ಭಾವವೃತಗಳಿಲ್ಲ, ಸ್ವೀಕಾರ ಮಾಡಲ್ಲ. ಯಾವ ಒಂದು ಭೌದ ಪರಿಗ್ರಹವನ್ನು ನಾವು ಸ್ವೀಕಾರ ಮಾಡಲ್ಲ, ಆದರೆ ಪರಭವದಲ್ಲಿ ಇಂಥ ಪರಿಗ್ರಹಗಳು ಹೆಚ್ಚಾಗಲಿ ಸಿಗಲಿ ದೊರೆಯಲಿ ಅನ್ನುವಂಥ ಭಾವ ಇರಬಹುದಲ್ಲ. ಅದಿತ್ತು ಅಂತಂದ್ರೆ ಭಾವವೃತಗಳಿಲ್ಲ, ದ್ರವ್ಯವೃತಗಳಿವೆ. ಆಮೇಲೆ ಭಾವವೃತಗಳಿಂದ ರಹಿತವಾದ ದ್ರವ್ಯವೃತಕ್ಕೆ ಕರ್ಮ ನಿರ್ಜರಿಯಿಲ್ಲ, ಸಂವರಕ್ಕೆ ಕಾರಣವಾಗುವುದಿಲ್ಲ, ಅದಕ್ಕೆ ಬಡ್ಡಿ ಇಲ್ಲ. ಮೂಲಧನ ಎಷ್ಟಿದೆ ಅಷ್ಟೇ ಉಳಿಯೋದು, ಅದಕ್ಕೆ ಬಡ್ಡಿ ಇಲ್ಲ, ವ್ಯಾಜ್ ಇಲ್ಲ, ಕರ್ಮ ನಿರ್ಜರ ಇಲ್ಲ, ಸಂವರ ಇಲ್ಲ, ಮೋಕ್ಷ ಇಲ್ಲ. ಅದಕ್ಕಾಗಿ ವಂದನೀಯ ಅವಸ್ಥೆ ಅದು ಅಲ್ಲ. ಕೇವಲ ದ್ರವ್ಯವೃತಗಳನ್ನು ಸ್ವೀಕಾರ ಮಾಡುವುದು ಕೂಡ ವಂದನೀಯ ಅವಸ್ಥೆ ಅಲ್ಲ, ಮತ್ತು ಕೇವಲ ವೇಷವನ್ನೇ ಧಾರಣೆ ಮಾಡುವುದು ಕೂಡ ವಂದನೀಯ ಅವಸ್ಥೆ ಅಲ್ಲ. ಎಷ್ಟು ಬಾರೀಕಿದೆ ಜೈನ ಧರ್ಮ. ಕೆಲವೊಬ್ರಿಗೆ ಏನ್ ಅನಿಸ್ತದೆ ಅಂತಂದ್ರೆ ದಿಗಂಬರ್ ವೇಷ ನೋಡ್ಬೇಕಂತೆ ನಮಸ್ತು ಮಾಡ್ಬೇಕಂತೆ. ವಾ, ಬಹಳ ಸಸ್ತ ಮಾರ್ಗ ಹಿಡ್ದಿರಲ್ಲ, ಸಸ್ತ ಮಾರ್ಗ. ಸಸ್ತ ಅಂದ್ರೆ ಸೈ ಸೈ ಮಾರ್ಗ, ಸರಳ ಮಾರ್ಗ. ಕೇವಲ ದಿಗಂಬರ ವೇಷವಂದನೆ ಏನು ಅಲ್ಲ, ಕೇವಲ ದಿಗಂಬರಿದ್ದು ಬಾಯ ಚಾರಿತ್ರವನ್ನು ಮಾತ್ರ ಸ್ವೀಕಾರ ಮಾಡಿದ್ದಾರೆ ಅನ್ನುವಂತಹ ಆ ಅವಸ್ಥೆ ವಂದನೀ ಏನು? ಅದೂ ಇಲ್ಲ. ಆಮೇಲೆ ವಂದನೀ ಯಾವುದು? ಭಾವಸಹಿತ, ಭಾವಸಹಿತವಾಗಿರಬೇಕು ಅಂದರೆ ಭಾವಚಾರಿತ್ರದಿಂದ ಕೂಡಿರಬೇಕು. ದ್ರವ್ಯ ಚಾರಿತ್ರದಿಂದ ಸಹಿತಿತ್ತು, ಭಾವಚಾರಿತ್ರದಿಂದ ರಹಿತಿತ್ತು ಅಂತಂದ್ರೆ ಅದು ಕುಪಾತ್ರ. ಭಾವಚಾರಿತ್ರನೂ ಇಲ್ಲ, ದ್ರವ್ಯ ಚಾರಿತ್ರನೂ ಇಲ್ಲ, ಎರಡೂ ಇಲ್ಲ ಅಂದ್ರೆ ಅಪಾತ್ರ. ಭಾವಚಾರಿತ್ರ ದ್ರವ್ಯ ಚಾರಿತ್ರ ಎರಡೂ ಇದೆ ಅಂದ್ರೆ ಅದು ಸುಪಾತ್ರ. ಸುಪಾತ್ರರ ದಾನದ ಫಲ ಭೋಗಭೂಮಿ, ದೇವಗತಿ ಇತ್ಯಾದಿ. ಕುಪಾತ್ರರ ದಾನದ ಫಲ ಕುಭೋಗಭೂಮಿ, ಲವಣ ಸಮುದ್ರ ಮತ್ತು ಕಾಲೋದಕ ಸಮುದ್ರದಲ್ಲಿ ಇರುವಂತಹ ಅಲ್ಲಿ ನೋಡ್ರಿ ಚಿತ್ರಗಳು, ದ್ವೀಪಗಳು ಬೆಳೆಯುವ ತೋರಿಸಿದರಲ್ಲಿ ಅವು ದೊಡ್ಡ ಕುಭೋಗ ಭೂಮಿಗಳು, ವಿಸ್ತಾರದಲ್ಲಿ ದೊಡ್ಡವಿವೆ. ಅದರ ಪಕ್ಕದಲ್ಲಿ ಹಳದಿ ಹಳದಿ ಬಣ್ಣದ ದ್ವೀಪಗಳು, ಅವು ಅದಕ್ಕಿಂತ ಸಣ್ಣ ದ್ವೀಪಗಳು ಎರಡು. ಅವು 50 ಯೋಜನ ದೊಡ್ಡದಿವೆ, ಇವು 100 ಯೋಜನ ದೊಡ್ಡದಿವೆ. ಕ್ಷೇತ್ರಫಲ ಇಲ್ಲಿ ಇಲ್ಲಿ ಲವಣ ಸಮುದ್ರದಲ್ಲಿ. ಆಮೇಲೆ ಅದರಲ್ಲಿರ್ತಕ್ಕಂತಹ ಮನುಷ್ಯರು ಕುಮಾನುಷ್ಯರಿರ್ತಾರೆ. ಈ ದ್ವೀಪಗಳಲ್ಲಿ ಜನ್ಮ ತಾಳುವಂತವರು ಯಾರು ಹೋಗ್ತಾರೆ ಅಂತಂದ್ರೆ ಕುಪಾತ್ರ ದಾನ ಮಾಡಿದವರು ಮತ್ತು ಅಪಾತ್ರ ದಾನ ಮಾಡಿದವರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಯ ಮನುಷ್ಯರಾಗ್ತಾರೆ. ಅಲ್ಲಿಯ ಮನುಷ್ಯರ ಆಕಾರ ಪ್ರಕಾರ ಹಂಗ ನಿದ್ದೆ ನೋಡ್ಕೋತಿನಿಲ್ಲ, ಡಿಸ್ಟರ್ಬ್ ಆಗಿ ಅವ್ರ ಆಟನ ನೋಡ್ಕೋಕ್ ಹೋಗಿದೆಯಲ್ಲ. ಅಲ್ಲಿಯ ಮನುಷ್ಯರ ಆಕಾರ ಪ್ರಕಾರ ಹೇಗಿದೆ ನೋಡಿ, ಶರೀರ ಮನುಷ್ಯಾಕಾರ, ಆದರೆ ಮುಖ ತಿರ್ಯಂಚ ಪಕ್ಷಿ ಅಥವಾ ಪ್ರಾಣಿಗಳ ಆಕಾರದಿಂದ ಇದೆ. ಮುಖ ಎತ್ತಿನ ಹಾಗೆ, ಶರೀರ ಮನುಷ್ಯನ ಹಾಗೆ. ಮುಖ ಆನೆಯ ಹಾಗೆ, ಶರೀರ ಮನುಷ್ಯನ ಹಾಗೆ. ಇನ್ನು ಕೆಲವೊಬ್ಬರಿಗೆ ಒಂದೇ ಕಾಲಿದೆ, ಒಂದೇ ಕಾಲ, ಏಕ್ ಟಾಂಗ್ ವಾಲೆ ಮನುಷ್ಯ, ಒಂದೇ ಕಾಲಿದೆ, ಮುಖ ತಿರೆಂಚ ಆಕಾರದಿದೆ, ಮೊಸಳೆ ಆಕಾರದಿದೆ, ಎತ್ತಿನ ಆಕಾರದ್ದು, ಎಮ್ಮೆ ಆಕಾರದ್ದು, ಮಂಗನ ಆಕಾರದ್ದು, ಗೂಗೆ ಆಕಾರದ್ದು ಇದೆ, ನಾಯಿ ಆಕಾರದಿದೆ, ಹುಲಿ ಆಕಾರದಿದೆ, ಆಮೇಲೆ ಕಾಗೆ ಆಕಾರದಿದೆ. ಈ ತಿರೆಂಚ ಪ್ರಾಣಿಗಳು ಎಷ್ಟಿವೆ ಅಷ್ಟೆಲ್ಲ ಪ್ರಕಾರದ ಆಕಾರಗಳು ಆ ಕುಭೋ ಭೂಮಿಯಲ್ಲಿ ಇರ್ತವೆ ಮನುಷ್ಯರಿಗೆ. ಇವು ಲವಣ ಸಮುದ್ರದಲ್ಲಿ ಇರತಕ್ಕಂತಹ ಕುಭೋ ಭೂಮಿಗಳು 48. ಇದರೊಳಗೆ ತೋರಿಸಿರೋದು ಇಪ್ಪತ್ನಾಲ್ಕು ಇವೆ ಅಲ್ಲ. ಈ 24 ಇಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ, 48 ತೋರಿಸ್ಬೇಕು, ಆದ್ರೆ ತೋರಿಸ್ಲಿಕ್ಕೆ ಜಾಗ ಇಲ್ದಕ್ಕೆ ಅವರು 24 ತೋರಿಸ್ಬಿಟ್ಟಿದ್ದಾರೆ. ಈ ಕುಭೋ ಭೂಮಿಗಳು ಯಾವ ತರ ಇರ್ತವಂತಂದ್ರ, ಒಳಭಾಗದಲ್ಲಿ ಅಂದರೆ ಜಂಬೂದ್ವೀಪದ ಸಮೀಪದಲ್ಲಿ 24, ಆಮೇಲೆ ಆ ಕಡೆ ಇಚ್ಚಿ ಕಡೆ ಯಾವ ದ್ವೀಪ ಇದೆ, ಧಾತ್ಕಿ ಖಂಡ, ಧಾತ್ಕಿ ಖಂಡದ ತಟದಲ್ಲಿ, ಸಮುದ್ರದ ತಟದಲ್ಲಿ ಅಂದರೆ ಲವಣ ಸಮುದ್ರದ ತಟದಲ್ಲಿ 24 ಗೋಲಾಕಾರದಿಂದ ನಾಲ್ಕು ಕಡೆಗೆ 24 24 ಈ ತರ 48 ಕುಭೋ ಭೂಮಿಗಳು ಇವೆ. ಅಲ್ಲಿ ಮೂರು ಪ್ರಕಾರದ ಕುಭೋ ಕ್ಷೇತ್ರಫಲದ ಅಪೇಕ್ಷೆಯಿಂದ ಮೂರು ಪ್ರಕಾರದಿ, ಮೂರಕ್ಕೆ ನಾಲ್ಕು ಕ್ಷೇತ್ರಫಲದ ಅಪೇಕ್ಷೆಯಿಂದ ನೋಡಿ, 100 ಯೋಜನದ ಕ್ಷೇತ್ರಫಲವುಳ್ಳ ಕುಭೋ ಭೂಮಿಗಳು ಐವತ್ತು ಲಕ್ಷ ಯೋಜನ ವಿಸ್ತಾರವೊಳಕ್ಕೂ ಭೂಮಿಗಳು, 55 ಯೋಜನ ವಿಸ್ತಾರವೊಳಕ್ಕೂ ಹೋಗು ಭೂಮಿ, ಆಮೇಲೆ 25 ಯೋಜನ ವಿಸ್ತಾರವೊಳಕ್ಕೂ ಹೋಗು ಭೂಮಿ. ಈ ತರ ಸಣ್ಣದು ದೊಡ್ಡದು ಮೂರು ಪ್ರಕಾರದಿದೆ, 1, 2, 3, 4 ಪ್ರಕಾರದಿದೆ, 4 ಪ್ರಕಾರದ್ದು. ನೂರು ಯೋಜನ, ಒಂದು ಯೋಜನ ಅಂತಂದ್ರೆ 4000 ಮೈಲಿ ದೊಡ್ಡದು, ದೊಡ್ಡ ಕ್ಷೇತ್ರ. ಒಂದು ಯೋಜನ ಅಂದ್ರೆ 4000 ಮೈಲಿ ದೊಡ್ಡ ಕ್ಷೇತ್ರ. ಇನ್ನು 100 ಯೋಜನ ಅಂತಂದ್ರೆ ಎಷ್ಟು? 4 ಲಕ್ಷ ಮೈಲಿ ದೊಡ್ಡದಾದ ಕ್ಷೇತ್ರದು ದ್ವೀಪ, 4 ಲಕ್ಷ ಮೈಲಿ ದೊಡ್ಡ ದ್ವೀಪ. ಇನ್ನು ಕಿಲೋಮೀಟರ್ದಲ್ಲಿ ಹೇಳಬೇಕು ಅಂತಂದ್ರೆ ಹೆಚ್ಚಾಗ್ತದೆ, ಎಷ್ಟು ಲಕ್ಷ ಆಗಬಹುದು? 64 ಲಕ್ಷ ಕಿಲೋಮೀಟರ್ದೊಳಗೆ. ಮೈಲಿಯಲ್ಲಿ ಎಷ್ಟಾಗಬಹುದು? 4 ಲಕ್ಷ. 4 ಲಕ್ಷದಿಂದ ಇನ್ನೊಂದು 25% ಹೆಚ್ಚು ಮಾಡಿದ್ರು 4 ಲಕ್ಷ, ಒಂದು 25% ಹೆಚ್ಚು ಮಾಡಿದ್ರು ಒಂದು 4 ಲಕ್ಷದ ಮೇಲೆ 4,25,000 ಕಿಲೋಮೀಟರ್ನು ಅನ್ಬಹುದು ಅನುಮಾನದಿಂದ. 25,000, 4,25,000 ಹೆಚ್ಚಾಗಬಹುದು ಇನ್ನು ಅನುಮಾನದಿಂದ ಹೇಳ್ತಾ ಇದೆ. ಅಷ್ಟು ಕರೆಕ್ಟಾಗಿ ಮಾಡಿ ನೋಡಬೇಕು ಅದನ್ನು, ಕಿಲೋಮೀಟರ್ದಲ್ಲಿ ಎಷ್ಟು ಕೂತ್ಕೊಳ್ತದೆ. ಆದರೂ 4 ಲಕ್ಷ ಮೈಲಿ ವಿಸ್ತಾರವುಳ್ಳ ಒಂದು ಕುಬೋ ಭೂಮಿ ಅಂತಂದ್ರೆ ಎಷ್ಟು ದೊಡ್ಡದಾಯ್ತದ? ಆಮೇಲೆ ಸಮುದ್ರ ಎಷ್ಟು ದೊಡ್ಡದಿರಬೇಕು? ಈ ಒಂದು ದ್ವೀಪ ಜಂಬೂ ದ್ವೀಪದ ಒಂದು ತಟದಲ್ಲಿದೆ, ತಟದಲ್ಲಿ ಅಂತಂದ್ರೆ ಒಳಗಡೆಗಿದೆ, ಆದರೂ ಕೂಡ ಈ ಬದಿಯಲ್ಲಿ, ಆ ಬದಿಯಲ್ಲಿ ಮತ್ತು ಈ ಬದಿಯಲ್ಲಿ ಬೇರೆ ಬೇರೆ ಇದೆ. ಇಲ್ಲಿ ಹುಟ್ಟುವಂತಹ ಜೀವಗಳು ಅಜ್ಞಾನ ವಶದಿಂದ ಕುಪಾತ್ರ ಅಥವಾ ಅಪಾತ್ರರಲ್ಲಿ ದಾನ ಕೊಡುವ ಜೀವಗಳು ಇಲ್ಲಿ ಹುಟ್ಟುತ್ತವೆ, ಪಾಪಾನುಬಂಧಿ ಪುಣ್ಯವನ್ನು ಮಾಡಿ ಇಲ್ಲಿ ಹುಟ್ಟುತ್ತವೆ. ಮತ್ತು ಸುಪಾತ್ರರಿಗೆ ದಾನ ಕೊಡುವಂತಹ ಜೀವಗಳು ಎಲ್ಲಿ ಹುಟ್ಟುತ್ತವೆ? ಭೋಗಭೂಮಿ. ಅವೆಲ್ಲಿವೆ? ಉತ್ತಮ ಭೋಗಭೂಮಿಗಳು ಜಂಬೂದ್ವೀಪದಲ್ಲಿ ಎಲ್ಲಿವೆ? ದೇವಕುರು ಮತ್ತು ಉತ್ತರ ಕುರು ಉತ್ತಮ ಭೋಗಭೂಮಿಗಳಿವೆ. ದೇವಕುರು ಎಲ್ಲಿದೆ? ದಕ್ಷಿಣ ದಿಕ್ಕಿಗೆ. ಉತ್ತರ ಕುರು ಉತ್ತರ ದಿಕ್ಕಿಗೆ. ದೇವಕುರು ಉತ್ತರ ಕುರು ಉತ್ತರ ದಿಕ್ಕಿಗೆ. ಇಲ್ಲಿ ತೋರಿಸ್ತೇವೆ ನೋಡ್ರಿ, ಇದು ಉತ್ತರ ಕುರು ಉತ್ತಮ ಭೂಭೂಮಿ, ಇದು ದಕ್ಷಿಣ ಕುರು ದೇವಕುರು ದಕ್ಷಿಣ ಭೂಭೂಮಿ, ದೇವಕುರು ಭೂಭೂಮಿ, ದೇವಕುರು ಉತ್ತರ ಕುರು. ಇವು ಸುಭೋಗಭೂಮಿಗಳು, ಸುಪಾತ್ರ ದಾನ ಕೊಡುವಂತಹ ಜೀವಿಗಳು. ಉತ್ತಮ ಪಾತ್ರಗೆ ದಾನ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಹೋಗಿ ಜನ್ಮ ತಾಳಬಹುದು. ಅದು ಯಾರು? ಮನುಷ್ಯಾಯುವನ್ನು ಕಟ್ಟಿಕೊಂಡಿರತಕ್ಕಂಥ ಮತ್ತು ದಾನವನ್ನು ಮಾಡಿರತಕ್ಕಂಥ ಮಿಥ್ಯಾದೃಷ್ಟಿ ಜೀವಿಗಳು ಹಾಗೂ ಸಮ್ಯಕ್ ದೃಷ್ಟಿ ಜೀವಿಗಳು, ಇವೆಲ್ಲ ಇಲ್ಲಿ ಹೋಗಿ ಹುಟ್ಟಬಹುದು. ತಿರ್ಯಂಚಿರು ಹುಟ್ಟಬಹುದು, ಮನುಷ್ಯರು ಹುಟ್ಟಬಹುದು. ತಿರ್ಯಂಚಿ ಜೀವಿಗಳು ಕೂಡ ಉತ್ತಮ ಪಾತ್ರಕ್ಕೆ ಅನುಮೋದನೆ ಮಾಡಿದಾಗ, ಶ್ರಾವಕರು ಮನುಷ್ಯರು ಉತ್ತಮ ಪಾತ್ರರಲ್ಲಿ ದಾನ ಕೊಡುವಾಗ ತಿರ್ಯಂಚಿ ಪ್ರಾಣಿಗಳು ಕೂತ್ಕೊಂಡು ಅನುಮತಿಯನ್ನು ಮಾಡಿದಾಗ, ಅನುಮೋದನೆಯ ಭಾವಗಳನ್ನು ಮಾಡಿಕೊಂಡಾಗ ಅವುಗಳು ಇಲ್ಲಿಯ ಮನುಷ್ಯನೂ ಆಗಿ ಹುಟ್ಟಬಹುದು ಮತ್ತು ತಿರಂಚನೂ ಆಗಿ ಹುಟ್ಟಬಹುದು. ಮತ್ತು ಇಲ್ಲಿ ಹುಟ್ಟತಕ್ಕಂಥ ಮನುಷ್ಯರು ಮನುಷ್ಯರೂ ಆಗಿ ಹುಟ್ಟಬಹುದು, ತಿರಂಚನೂ ಆಗಿ ಹುಟ್ಟಬಹುದು. ಅಂದರೆ ಸುಭೋಭೂಮಿಗಳಲ್ಲಿ ತಿರಂಚಿಯ ಪ್ರಾಣಿಗಳೂ ಇವೆ, ಮನುಷ್ಯರೂ ಇದ್ದಾರೆ ಇಲ್ಲಿ. ಇಲ್ಲಿ ಇನ್ನು ಮಧ್ಯಮ ಭೋಗಭೂಮಿ, ಇದು ಕೂಡ ಸುಭೋಭೂಮಿ ಇಲ್ಲಿದೆ ನೋಡಿ. ಈ ಭೋಗಭೂಮಿ ಕೆಳಗಿಂದು, ಇದು ನಿಷದ್ ಪರ್ವತ, ಇದರ ಕೆಳಗಿನ ಭಾಗ, ಈ ಮಧ್ಯದಲ್ಲಿ ಹರಿಕಾಂತ ನದಿ. ನದಿ ಈ ಸರೋವರದಿಂದ ಬಂದು ಲವಣ ಸಮುದ್ರಕ್ಕೆ ಕೂಡಿದೆ, ಮತ್ತು ಮೇಲಿನ ಸರೋವರದಿಂದ ಬಂದು ಹರಿ ನದಿ ಲವಣ ಸಮುದ್ರಕ್ಕೆ ಕೂಡಿದೆ. ಇದರ ಮಧ್ಯದಲ್ಲಿ ಅಕ್ಕಪಕ್ಕದಲ್ಲಿರತಕ್ಕಂತಹ ಭೂಮಿ ಮಧ್ಯಮ ಭೋಗಭೂಮಿ. ಇದೊಂದು ಸಣ್ಣದು, ಇದೊಂದು, ಆಮೇಲೆ ಇದೊಂದು, ಇದೊಂದು. ಜಗನ್ಯ ಭೋಗಭೂಮಿ ಇಲ್ಲಿದೆ, ಜಗನ್ಯ ಭೋಗಭೂಮಿ ಇದೊಂದು ಮತ್ತು ಇದೊಂದು. ಅಂದ್ರೆ ಎಲ್ಲ ಒಂದೇ, ಇದು ಜಗನ್ಯ, ಇದು ಜಗನ್ಯ, ಮಧ್ಯಮ ಇಲ್ಲಿದೆ, ಇದು ಮಧ್ಯಮ, ಇದು ಮಧ್ಯಮ. ಸಮುದ್ರದ ಈ ತಟದಿಂದ ಆ ತಟದವರೆಗೆ ಇದು ಮಧ್ಯಮ ಭೂಭೂಮಿ, ಸಮುದ್ರದ ಈ ತಟದಿಂದ ಈ ತಟದವರೆಗೆ ಇದು ಕೂಡ ಮಧ್ಯಮ ಭೂಭೂಮಿ. ಮಧ್ಯದಲ್ಲಿ ನದಿ ಹರಿಕೊಂಡು ಹೋಗಿದೆ. ಇದು ಉತ್ತಮ ಭೂಭೂಮಿ ಆಯಿತು, ಇವೆರಡು ಉತ್ತಮ ಭೂಭೂಮಿಗಳು, ಇದೊಂದು ಮಧ್ಯಮ ಭೂಭೂಮಿ, ಆಮೇಲೆ ಇದೊಂದು ಮಧ್ಯಮ ಭೂಭೂಮಿ ಇದು, ಆಮೇಲೆ ಜಗನ್ಯ ಭೂಭೂಮಿ ಇದೊಂದು, ಆಮೇಲೆ ಜಗನ್ಯ ಭೂಭೂಮಿ ಇದೊಂದು, ಇದು ಜಗನ್ಯ ಭೂಭೂಮಿ. ಮಧ್ಯಮ ಮಧ್ಯಮ ಸುಪಾತ್ರರಿಗೆ ದಾನ ಕೊಡುವವರು ಮಧ್ಯಮ ಭೂಭೂಮಿಯಲ್ಲಿ, ಉತ್ತಮ ಪಾತ್ರರಿಗೆ ದಾನ ಮಾಡುವಂತಹ ಜೀವಿಗಳು ಉತ್ತಮ ಭೂಭೂಮಿಯಲ್ಲಿ, ಮತ್ತು ಜಗನ್ಯ ಸುಪಾತ್ರರಲ್ಲಿ ದಾನ ಮಾಡುವ ಜೀವಗಳು ಜಗನ್ಯ ಭೋಗಭೂಮಿಯಲ್ಲಿ ಜನ್ಮ ತಾಳುತ್ತವೆ. ಇದು ಸುಪಾತ್ರದಾನದ ಫಲ. ಸುಪಾತ್ರದಾನ ಮಾಡುವವರು ಭೂಮಿ ಮೇಲೆ ಹುಟ್ಟಿದರೆ, ಕುಪಾತ್ರದಾನ ಮತ್ತು ಅಪಾತ್ರದಾನ ಮಾಡುವವರು ಸಮುದ್ರದ ಮಧ್ಯದಲ್ಲಿ ಇರತಕ್ಕಂಥ ಕುಭೋಗಭೂಮಿಗಳಲ್ಲಿ, ಕುಮಾನುಷ್ಯ ದ್ವೀಪಗಳಲ್ಲಿ ಜನ್ಮ ತಾಳುತ್ತಾರೆ. ಇವು 24 ಇವೆ. ದಕ್ಷಿಣಕ್ಕೆ 3, ಉತ್ತರಕ್ಕೆ 3, ಪೂರ್ವಕ್ಕೆ 3, ಪಶ್ಚಿಮಕ್ಕೆ 3, ಆಗ್ನೇ, ನೈಋತ್ಯ, ವಾಯವ್ಯ, ಈಶಾನ್ಯ, ಈ ದಿಕ್ಕಿನಲ್ಲಿ 3 3. 8 ಜಾಗದಲ್ಲಿ ಇವೆಯಲ್ಲ, 4 ದಿಕ್ಕು ಮತ್ತು 4 ವಿದಿಕ್ಕು, 3 3 ಇವೆ ಒಂದೊಂದು ಜಾಗದಲ್ಲಿ. ಎಷ್ಟಾದು? 24. 3 8 24. ಈ ತರ ಈ ಜಂಬೂದ್ವೀಪದ ಈ ತಟದಲ್ಲಿ, ಈ ಸಮೀಪದಲ್ಲಿ ಇಲ್ಲಿ 24, ಆಮೇಲೆ ಧಾತ್ಕಿ ಖಂಡದ ಸಮುದ್ರ ತಟ ಅಂತಂದ್ರೆ ಇದು ಈ ಜಾಗದಲ್ಲಿ, ಈ ದಂಡಿಗೆ 24, ಈ ದಂಡಿಗೆ 24. ಈ ತರ ಲವಣ ಸಮುದ್ರದಲ್ಲಿ ಎಷ್ಟು ಕುಭೋಗ ಭೂಮಿಯ ಕುಮಾನುಷ್ಯರ ದ್ವೀಪಗಳಿವೆ? 48. 24 ಇಲ್ಲಿ, 24 ಇಲ್ಲಿ ಈ ದಡದಲ್ಲಿ. ಇನ್ನು ಧಾತ್ಕಿ ಖಂಡದಲ್ಲಿ, ಧಾತ್ಕಿ ಖಂಡ ಇಲ್ಲಿದೆ, ಇದು ಜಂಬೂದ್ವೀಪ, ಇದು ಧಾತ್ಕಿ ಖಂಡ. ಧಾತ್ಕಿ ಖಂಡದ ನಂತರ ಯಾವ ಸಮುದ್ರ ಇದೆ? ಇದು ಇದು ಕಾಲೋದಿ ಸಮುದ್ರ. ಈ ಕಾಲೋದಿ ಸಮುದ್ರದಲ್ಲಿ ಲವಣ ಸಮುದ್ರದಲ್ಲಿ ಇರುವಂತೆ ಕಾಲೋದಕ ಸಮುದ್ರದಲ್ಲಿಯೂ ಕೂಡ ಈ ದಡದಲ್ಲಿ 24, ಈ ದಡದಲ್ಲಿ 24, ಇಲ್ಲಿ 24, ಇಲ್ಲಿ 24. ಈ ತರ ಗೋಲಾಕಾರದಿಂದ 24 ಕುಭೋಗ ಭೂಮಿಗಳಿವೆ. 24 24 48, ಒಟ್ಟಿನಲ್ಲಿ 2.5 ದ್ವೀಪದಲ್ಲಿ ಕುಭೋಗ ಭೂಮಿಗಳ ಸಂಖ್ಯೆ ಎಷ್ಟು? ಇದು ಯಾವ ದ್ವೀಪ? ಢಾಯಿ ದ್ವೀಪ. ಢಾಯಿ ದ್ವೀಪ ಅಂದರೆ 2.5 ದ್ವೀಪ. 2.5 ದ್ವೀಪದಲ್ಲಿ ಕುಭೋಗ ಭೂಮಿಗಳ ಸಂಖ್ಯೆ 96. 48 ಲವಣ ಸಮುದ್ರದಲ್ಲಿ ಮತ್ತು 48 ಕಾಲೋದಕ ಸಮುದ್ರದಲ್ಲಿ ಕುಭೋಗ ಭೂಮಿಗಳಿವೆ. ಮನುಷ್ಯಾಯು ಕಟ್ಟಿತ್ತು ಅಂತಂದ್ರೆ ಯಾರಿಗಾದರೂ, ಈಗ ಮನುಷ್ಯರಿದ್ದಾರೆ ಕರ್ಮಭೂಮಿಯ ಮನುಷ್ಯರು, ಮನುಷ್ಯಾಯು ಕಟ್ಕೊಂಡ್ರಿ, ಮನುಷ್ಯಾಯುವನ್ನು ಕಟ್ಟಿಕೊಂಡ ನಂತರ ಸುಪಾತ್ರದಾನ ಆಯಿತು ಅಂತಂದ್ರೆ ಸುಭೋಗಭೂಮಿಯಲ್ಲಿ ಹುಟ್ಟೋದು ನಿಶ್ಚಿತ, ಮತ್ತು ಕುಪಾತ್ರ ದಾನ ಆಯಿತು ಅಂತಂದ್ರೆ ಕುಭೋಗ ಭೂಮಿಯಲ್ಲಿ ಹುಟ್ಟುವುದು ನಿಶ್ಚಿತ. ಇನ್ನು ತಿರೇಂಚ ಆಯುವನ್ನು ಕಟ್ಟಿಕೊಂಡಿದ್ರಿ ಅಂತ ಇಟ್ಕೊಳ್ಳಿ, ಮುಂದಿನ ತಿರೇಂಚ ಗತಿಯನ್ನು ಕಟ್ಟಿಕೊಂಡು ತಿರೇಂಚ ಆಯುವನ್ನು ಕಟ್ಟಿಕೊಂಡಂತ ಮನುಷ್ಯ, ಕರ್ಮಭೂಮಿ ಇಲ್ಲಿಯ ಮನುಷ್ಯ ಸುಪಾತ್ರದಾನ ಮಾಡಿದ್ದಾನೆ ಅಂತಂದ್ರೆ ಎಲ್ಲಿ ಹುಟ್ಟುತ್ತಾನೆ? ಸುಭೋಗ ಭೂಮಿಯ ಮನುಷ್ಯನಾಗಿ, ಮನುಷ್ಯಾಯುವನ್ನು ಕಟ್ಕೊಂಡಿದ್ದ ಅಂತಾನೆ ಅಲ್ಲಿಯ ಮನುಷ್ಯನಾಗಿ ಹುಟ್ಟುತ್ತಾನೆ. ತಿರೇಂಚ ಆಯುವನ್ನು ಕಟ್ಕೊಂಡಿದ್ದ ಅಂತಂದ್ರೆ ಸುಭೋಗಭೂಮಿಯ ತಿರೇಂಚನಾಗಿ ಹುಟ್ಟುತ್ತಾನೆ. ಈ ತರ ಕೇವಲಿ ಭಗವಂತರು ತಮ್ಮ ಕೇವಲ ಜ್ಞಾನದಲ್ಲಿ ಕಂಡಿರುವಂತಹ ಕುಭೋಗಭೂಮಿ ಸುಭೋಗಭೂಮಿಗಳ ವಿಷಯದಲ್ಲಿ ಅದರಲ್ಲಿ ಹುಟ್ಟುವಂತಹ ಮನುಷ್ಯರ ಕರ್ಮಗಳ ಪರಿಣಾಮವನ್ನು ಮತ್ತು ಸುಪಾತ್ರ ದಾನದ ಫಲವನ್ನು ಹೇಳಿಕೊಟ್ಟಿದ್ದಾರೆ. ಅಪರಿಗ್ರಹ ಮಹಾವ್ರತ ಧನ ಧಾನ್ಯ ಕುಟುಂಬ ಪರಿವಾರದ ಬಗೆಗೆ ಮಮತ್ವ ತ್ಯಾಗವನ್ನು ಮಾಡುವುದು. ಹಿಂಸಾ ಅನರಿತ ತಸ್ಕರಿ ಅಭ್ರಮ ಪರಿಗ್ರಹ ಪಾಪ ಮನವಚತೆ ತ್ಯಾಗವೋ ಪಂಚ ಮಹಾವೃತ ಥಾಪ್. ಅವುಗಳ ಹೆಸರಿದೆ, ಪಂಚ ಮಹಾವೃತಗಳ ಹೆಸರು. 46ನೇ ಪ್ರಶ್ನೆ, ಯಾವುದನ್ನು ಸಮಿತಿಗಳೆನ್ನುತ್ತಾರೆ? ಇವುಗಳೆಷ್ಟಿವೆ? ಸಮ್ಯಕ್ ಅಂದರೆ ಒಳ್ಳೆಯ ರೀತಿಯಲ್ಲಿ ಪ್ರವೃತ್ತಿ ಮಾಡುವುದನ್ನು ಸಮಿತಿ ಎನ್ನುತ್ತಾರೆ. ಸಮಿತಿಗಳು 5 ಇವೆ. ಸಮಿತಿಗಳೆಷ್ಟು? 5 ಸಮಿತಿಗಳಿವೆ. ಈರ್ಯಾ ಸಮಿತಿ, ಭಾಷಾ ಸಮಿತಿ, ಯೇಷ್ಣಾ ಸಮಿತಿ, ಆದಾನ ನಿಕ್ಷೇಪಣ ಸಮಿತಿ, ಪ್ರತಿಷ್ಠಾಪನಾ ಸಮಿತಿ. ಈರ್ಯಾ ಸಮಿತಿ ಅಂದರೆ ಮುನಿಗಳು ಹಿಂಸೆಯಾಗದಿರುವಂತೆ ದಾರಿಯನ್ನು 4 ಮಳ ನೋಡಿಕೊಂಡು ಭೂಮಿಯನ್ನು ನಡೆಯುವಾಗ ಹಿಂಸೆಯಾಗುವುದಿಲ್ಲ, ನೋಡಿಕೊಂಡು ಎಚ್ಚರದಿಂದ ಜೀವಿಗಳ ರಕ್ಷಣೆಯನ್ನು ಮಾಡುತ್ತಾ ನಡೆಯುವಾಗ ದೋಷ ಹತ್ತುವುದಿಲ್ಲ. ಈರ್ಯಾ ಸಮಿತಿಯಿಂದ ನಡೆಯುವಾಗ ಮತ್ತು ನೋಡದೆ ನಡೆಯುವವರು ಈರ್ಯಾ ಸಮಿತಿಯಲ್ಲಿ ಇರುವುದಿಲ್ಲ. ಮುನಿಗಳು ನೋಡಿ ನಡೆಯಲೇಬೇಕು. ಯಾವಾಗ ನೋಡಿ ನಡೆದ್ರೂ ನೋಡಿ ನಡೀಬೇಕು, ಜೀವಗಳನ್ನು ರಕ್ಷಣೆ ಮಾಡಿಕೊಂಡು ನಡೀಬೇಕು. ಆದರೆ ಶ್ರಾವಕರಿಗೆ ಇಂಥ ಯಾವ ನಿಯಮನೂ ಇಲ್ಲ, ಅವ್ರ ಮೇಲೆ ನೋಡಿಕೊಂಡು ನಡೀಬಹುದು. ಹೇಗೆ ನಡೆಯವರು? ನೋಡಿ ನಡ್ಕೊಂಡ್ರ, ನಡೆದು ಹೋದ್ರ ನೀವು ಆದರ್ಶರು, ದಯಾವಂತರು. ಮತ್ತೆ ಮ್ಯಾಗ ನೋಡ್ಕೊಂಡು ನಡೆದ್ರೆ ಹಿಂಸಾ ಆದ್ರೆ ದಯಾ ಇಲ್ಲ. ಯಾವಾಗಲೂ ಎಚ್ಚರಿಕೆಯಿಂದ ನಡೆಯಬೇಕು. ಯಾವುದೇ ಜೀವ ಹಿಂಸೆಯಾಗದಿರಲೆಂದು ಎದುರಿನ 4 ಮೊಳ ಭೂಮಿಯನ್ನು ನೋಡಿಕೊಂಡು ನಡೆಯುವುದು ಈರ್ಯಾ ಸಮಿತಿ ಎನಿಸುತ್ತದೆ. ಭಾಷಾ ಸಮಿತಿ ಚಾಡಿ ನಿಂದೆ ಅಥವಾ ಆತ್ಮ ಪ್ರಶಂಸೆಯ ತ್ಯಾಗ ಮಾಡಿ ಹಿತ ಮಿತ ಮತ್ತು ಪ್ರಿಯ ವಚನಗಳನ್ನಾಡುವುದು ಭಾಷಾ ಸಮಿತಿಯಾಗಿದೆ. ಚಾಡಿ ಹೇಳುವುದು, ಚಾಡಿ ಚಾಡಿ ಅದಕ್ಕಂತರು ಚಾವಡಿ ಅಲ್ಲ, ಚಾಡಿ ಹೇಳೋರನ್ನ ಚಾವಡಿಗೆ ಓದ್ ಕುಣಿಸಬೇಕು. ಚಾಡಿ ಹೇಳುವುದು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ವಿಷಯಗಳನ್ನು ತಂದು ಹೇಳುವುದು, ಆಮೇಲೆ ರಾಗದ್ವೇಷಗಳನ್ನು ಹುಟ್ಟಿಸುವುದು. ಇಲ್ಲಿಂದ ಅಲ್ಲಿ ಮಾತು ಹೋಗಿ ಹೇಳೋದು, ಅವ್ರ ಮನಸ್ಸು ಕೆಡಿಸೋದು, ಅಲ್ಲಿ ರಾಗ ಇವ್ರದ್ದು ಇವ್ರದ್ದು ಜಗಳ ಹಚ್ಚೋದು, ರಾಗದ್ವೇಷ ಮಾಡಿಸಿಬಿಡೋದು. ಇದು ಯಾವ ಧ್ಯಾನ? ಯಾವ ರೌದ್ರ ಧ್ಯಾನ? ಹಿಂಸಾನಂದ. ಮತ್ತೊಬ್ಬರ ಮನಸ್ಸನ್ನ ನೋಯಿಸುವ ಉದ್ದೇಶದಿಂದ ಇಲ್ಲಿಯ ಮಾತನ್ನ ಅಲ್ಲಿ ಹೇಳುವುದು, ಅಲ್ಲಿಯ ಮಾತನ್ನು ತಂದು ಇಲ್ಲಿ ಹೇಳುವುದು, ಆಮೇಲೆ ಹಿಂಸೆ ಮಾಡೋದು, ಅಶಾಂತಿಯನ್ನುಂಟು ಮಾಡಿಸುವುದು ಪರರಲ್ಲಿ, ಇದು ಚಾಡಿ. ನಿಂದೆ ಮಾಡುವುದು ಹೇಳೋದಿತಿ ಆಯ್ತಲ್ಲ, ಭಾಷಾ ಸಮಿತಿ ಬಂದು ಹೇಳ್ತೀವಿ. ಭಾಷಾ ಸಮಿತಿ ಚಾಡಿ ನಿಂದೆಯನ್ನು ಮಾಡುವುದು, ಪರರ ನಿಂದೆ ಮಾಡುವುದು ಮತ್ತು ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳುವುದು, ಇದರೊಳಗೆ ನೀಚಗೋತ್ರ ಕರ್ಮ ಕಟ್ಟುತ್ತೆ. ಯಾವ ಕರ್ಮ? ನೀಚಗೋತ್ರ ಕರ್ಮ ಕಟ್ಟುವುದರಿಂದ ನೀಚ ಕುಲದಲ್ಲಿ ಅದರ್ ಕಾಸ್ಟ್ ಜನ್ಮ ತಾಳ್ತದೆ. ಜೀವ ನೀಚ ಕುಲದಲ್ಲಿ ಜನ್ಮ ತಾಳುತ್ತೆ. ಎಲ್ಲಿ ಸತ್ಸಂಗಿದೆ, ಎಲ್ಲಿ ತೀರ್ಥಂಕರ ಸಾನ್ನಿಧ್ಯದೆ, ಎಲ್ಲಿ ಭಗವಂತರ ಸಮಾಗಮ ಇದೆ, ಅಲ್ಲಿ ಆ ವಂಶದಲ್ಲಿ ಆ ಕುಲದಲ್ಲಿ ಜನ್ಮ ತಾಳಿದೆ. ಎಲ್ಲೆಲ್ಲೂ ಆದಿವಾಸಿಯಾಗಿ ಅನ್ಯತ್ರ ನೀಚ ಕುಲದಲ್ಲಿ ಜನ್ಮ ತಾಳುತ್ತೆ. ಪರನಿಂದೆ ಮಾಡುವುದರಿಂದ ಮತ್ತು ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳುವುದರಿಂದ ಮತ್ತು ಉಚ್ಚಗೋತ್ರವನ್ನು ಕಟ್ಟಿಕೊಂಡು ನಾವು ಸರಿಯಾದ ಉಚ್ಚ ಕುಲದಲ್ಲಿ ಜನ್ಮ ತಾಳಬೇಕು ಅಂತಂದ್ರೆ ಸ್ವಂತ ಆತ್ಮನಿಂದೆಯನ್ನು ಮಾಡಿಕೊಳ್ಳಬೇಕು ಮತ್ತು ಪರರ ಪ್ರಶಂಸೆ ಮಾಡುವುದನ್ನು ಕಲಿಯಬೇಕು. ಪ್ರಶಂಸೆ ಅಂತಂದ್ರೆ ದೋಷಿದ್ರೂ ಪ್ರಶಂಸೆ ಅಂತಲ್ಲ, ಗುಣಗಳಿದ್ದಲ್ಲಿ ಆ ಗುಣಗಳನ್ನು ಹೊಗಳಬೇಕು, ದೋಷ ಇದ್ದಲ್ಲಿ ದೋಷಗಳನ್ನು ವಿರುದ್ಧ ದೋಷಗಳನ್ನು ತೆಗಳಬೇಕು. ತೆಗಳುವುದಲ್ಲ, ದೋಷಗಳಿದ್ದು ಅಂತಂದ್ರೆ ಅಜ್ಞಾನತನದಿಂದ ಯಾರಿಗೆ ಯಾವ ದೋಷಗಳಿರ್ತವಲ್ಲ ಅವುಗಳ ನಿವಾರಣೆಗಾಗಿ ಸದುಪದೇಶ ಮಾಡಬೇಕು, ಹಿತವಚನಗಳನ್ನು ನುಡಿಯಬೇಕು, ಆ ದೋಷಗಳನ್ನು ಇಲ್ಲದಂತೆ ಮಾಡಬೇಕು. ತೆಗಳಬೇಕಂತಲ್ಲ, ಗುಣಗಳಿದ್ರೆ ಹೊಗಳಬೇಕು, ದೋಷಗಳಿದ್ರೆ ತೆಗಳಬೇಕು ಇಲ್ಲ, ಉಪದೇಶ ಕೊಡಬೇಕು, ದೋಷಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಜ್ಞಾನ ಕೊಡಬೇಕು. ಜ್ಞಾನ ಬಂತು ಅಂತಂದ್ರೆ ದೋಷಗಳ ನಿವಾರಣೆ ಆಗೇ ಹೋಗುತ್ತೆ. ನಿಂದೆ, ಆತ್ಮನಿಂದೆ ಮತ್ತು ಪರರ ಪ್ರಶಂಸೆ, ಇದರೊಳಗೆ ಉಚ್ಚುಕುಲ ಉಚ್ಚುಗೋತ್ರ ಕಟ್ಟುತ್ತದೆ ಮತ್ತು ಪರನಿಂದೆ ಆತ್ಮ ಪ್ರಶಂಸೆ ಮಾಡುವುದರಿಂದ ನೀಚುಗೋತ್ರ ಕಟ್ಟುತ್ತದೆ. ಹಿತಮಿತ ಮತ್ತು ಪ್ರಿಯ ವಚನಗಳನ್ನು ಆಡುವುದು. ಭಾಷಾ ಸಮಿತಿ ಎಂದರೆ ಹಿತಕರವಾದ ವಚನಗಳನ್ನೇ ಯಾವಾಗಲೂ ಆಡಬೇಕು. ಮಿತವಾದ ಅಂದರೆ ಸೀಮಿತವಾಗಿರತಕ್ಕಂಥ, ಬಹಳ ಕಡಿಮೆ ಮಾತಾಡಬೇಕು, ಸಾರವತ್ತಾಗಿರತಕ್ಕಂಥದ್ದನ್ನು ಮಾತಾಡಬೇಕು, ಬಹಳ ಕಡಿಮೆ ಮಾತಾಡಬೇಕು, ಕಡಿಮೆ ಮಾತಾಡೋಣ, ಅವರಿಗೂ ಟೈಮ್ ಕೊಡೋದಿದೆ. ಪ್ರಿಯ ವಚನಗಳನ್ನು ಆಡಬೇಕು, ಹಿತಕರವಾಗಿರತಕ್ಕಂಥ ಮತ್ತೊಬ್ಬರಿಗೆ ಹೇಳಿರುವಾಗ ಅದು ಪ್ರಿಯ ಹತ್ತಬೇಕು, ಒಳ್ಳೆಯದನ್ನಿಸಬೇಕು, ಪೇಡೆ ತಿಂದಂಗೆ ಅನಿಸ್ಬೇಕು, ಮಾತಾಡಿದ್ರೆ ಪೇಡೆ ತಿನ್ಸ್ಕತ್ತಂಗೆ ಅನಿಸ್ಬೇಕು, ಅನುಭವ ಆಗಬೇಕು ಅವ್ರಿಗೆ, ಎಷ್ಟು ಒಳ್ಳೆಯ ಮಾತಾಡ್ತಾರಲ್ಲ ಹಿಂಗೆ ಅನಿಸ್ಬೇಕು ಅವರಿಗೆ. ಈ ತರ ಮಾತನಾಡುವಂತಹ ಒಂದು ಮುನಿಗಳ ವೃತಕ್ಕೆ ಭಾಷಾ ಸಮಿತಿ ಎನ್ನುತ್ತಾರೆ. ಮುನಿಗಳ ಮೂಲ ಗುಣಗಳು ಎಷ್ಟು? 28. 28ರಲ್ಲಿ ಈರ್ಯಾ ಸಮಿತಿ, ಭಾಷಾ ಸಮಿತಿ, ಈ 5 ಸಮಿತಿಗಳು ಕೂಡ ಇವೆ. ಇವುಗಳನ್ನು ಪಾಲನೆ ಮಾಡ್ತಾರೆ ಮುನಿಗಳು. ಮುಂದಿನ ವಿಷಯವನ್ನು ನಾಳೆ ನೋಡೋಣ.